श्री गुरुभ्यो नमः हरिः ओम् जन्माद्यस्य यतोन्मयादितरतश्चात्रेष्व विघ्नस्वराट् तेने ब्रह्महृदायादिकवये मुह्यन्तियम् सूरयः तेजो वारिमृदाम् तथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि श्रीगुरुभ्यो नमः हरिः ओम् कृष्ण ಪೂತಣ ಸಂಹಾರ ಮಾಡಿದ ಮೇಲೆ ವರ್ಣನೆ ಮಾಡುತ್ತಾ ಇದ್ದಾರೆ, ತುಂಬಾ ವರ್ಣನೆ ಮಾಡುತ್ತಾರೆ. ಕೃಷ್ಣ ಇನ್ನ ನಡಿಗೆ ಬರಲಿಲ್ಲ, ಅಂಬೆಗಾಲು ಇಡಲಿಲ್ಲ, ಆದರೆ ಹುಡುಗರಿಗೆ ಕೈಯಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಇನ್ನ ನಡೆಯಲಿಕ್ಕೆ ಬಾರದಿರುವವರು ಕೈಯನ್ನ ಜೋರಾಗಿ ಬೀಸೋದು, ಅದಕ್ಕೆ ತೋಳನ್ನಾಡೈ ಮನ್ನಾರು ಕೃಷ್ಣ ತೋಳನ್ನಾಡೈ ಅಂತ ಹೇಳುತ್ತಾರೆ. ಅದಕ್ಕೆ ಅಲ್ಲಿ ಎಲ್ಲರ ಜೊತೆ ಆಟ ಆಡ್ತಾ ಇದ್ದಾನೆ. ಇಲ್ಲಿ ಹೇಳುತ್ತಾರೆ, ಜಗತ್ತಿಗೆ ನಾಯಕ ಯಾರಿಗೂ ಸಿಗದವ, ಎಲ್ಲರ ಕೈಯಲ್ಲೂ ಸಿಕ್ಕಿದ್ದಾನೆ. ಆ ಗೋಪಿಕಾಸ್ತ್ರೀಯರಿಗೂ ತುಂಬಾ ಕಷ್ಟ ಆಯಿತಂತೆ, ಮನೆಯಲ್ಲಿ ಕೆಲಸ ಬಿಡ್ಲಿಕ್ಕಿಲ್ಲ, ಕೃಷ್ಣನನ್ನ ಬಿಡ್ಲಿಕ್ಕಿಲ್ಲ. ಮೊದಲೇ ಸೆಳೆಯುತ್ತಾ ಇದ್ದಾನೆ ಮನಸ್ಸನ್ನು. ಆಚೆ ಓಡಿ ಹೋಗ್ತಾರೆ, ಚೂರು ಕೆಲಸ ಮಾಡ್ತಾರೆ ಮತ್ತು ಓಡಿ ಬರ್ತಾರೆ, ಕೃಷ್ಣನ ಹತ್ರ ಇರ್ತಾರೆ ಮತ್ತು ಓಡಿ ಹೋಗ್ತಾರೆ, ಈ ತರ ಆಗ್ತಾ ಇವೆ. ಆತನ ಆಟ ಪಾಠಗಳನ್ನೆಲ್ಲ ಲೀಲಾ ಅಂತ ಕರೀತಾರೆ. ಯಾಕೆ ಲೀಲಾ ಅಂತ ಕರೆದ್ರು ಅಂದ್ರೆ, ನಮ್ಮ ಹುಡುಗರದ್ದು ನಮ್ಮದು ಕೂಡ ನಮ್ಮವ್ರು ನೆನೆಸಿರ್ತಾರೆ, ಸ್ವಲ್ಪ ಸಂತೋಷ ಕೊಡುತ್ತೆ, ಸಮಯ ಮುಂದಕ್ಕೆ ಹೋಗುತ್ತಷ್ಟೇ, ಯಾರನ್ನು ಉದ್ಧಾರ ಮಾಡಲ್ಲ ನಮ್ಮ ನೆನಪು. ಆದರೆ ಭಗವಂತನ ನೆನಪು, ಆತನ ಆಟ ಪಾಠಗಳೆಲ್ಲ ಕೂಡ ಜಗತ್ತನ್ನೇ ಉದ್ಧಾರ ಮಾಡುತ್ತದಕ್ಕೆ ಲೀಲಾ ಅಂತ ಕರೆದ್ರು. ಆ ರೀತಿ ಭಗವಂತ ಇನ್ನೊಬ್ಬ ದೈತ್ಯರನ್ನು ಕೊಲ್ಲುತ್ತಾ ಇದ್ದಾನೆ, ಅವನ ಹೆಸರೇ ತೃಣ ಆವರ್ತ, ಹುಲ್ಲು ತೃಣ ಅದನ್ನ ತಿರುಗಿಸಿ ಬರುವವ, ಆವರ್ತನ ಮಾಡುವವ ಅಂದ್ರೆ ಸುಂಟರ ಗಾಳಿ, ಆ ರೂಪದಲ್ಲಿ ಬರ್ತಾ ಇದ್ದಾನೆ ದೈತ್ಯ. ಕೃಷ್ಣ ಸರಿಯಾದ ಹೊತ್ತಿಗೆ ತಾಯಿಗೆ ಆ ಮಡಿಲಲ್ಲಿ ಕೂತು ಹಾಲನ್ನು ಕುಡಿತಾ ಇದ್ದಾನೆ. ತಾಯಿಯ ಮಡಿಲಲ್ಲಿ ಭಾರ 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 ಆಗ್ತಾ ಇದ್ದಾನೆ. ಅಂತಹ ಸ್ವಾಮಿಯನ್ನು ನೋಡಿ ಯಾಕೆ ಕೂಸಿಷ್ಟು ಭಾರ ಆಯಿತು ಅಂತ ಕೃಷ್ಣನನ್ನ ಕೆಳಗಿಟ್ಟು ಒಳಗೆ ಹೋದರೆ ಕೃಷ್ಣ ಹಗುರಾದ, ತೃಣದಷ್ಟು ಹಗುರಾದ, ಅವನು ಏನು ಬೇಕಾದರೂ ಆಗಬಲ್ಲ. ತೃಣಾವರ್ತ ಬಂದ, ಕೃಷ್ಣನನ್ನು ಹೊತ್ತುಕೊಂಡು ಹೋಗಬೇಕು ಅಂತ ನೋಡಿದ, ಅಂದುಕೊಂಡ ಬಹಳ ಭಾರ ಇರ್ತಾನೇನೋ ಅಂತ ನೋಡಿದ, ಹುಲ್ಲಿನಂತೆ ಇದ್ದ, ಹೊತ್ತುಕೊಂಡೇ ಹೋಗಿಬಿಟ್ಟ. ಆದರೆ ಅಲ್ಲಿ ಭಾರ ಆದ ಸ್ವಾಮಿ ಅವನನ್ನ ಕೊಂದೇ ಹಾಕಿದ. ತೃಣಾವರ್ತ ಯಾರೂ ಅಲ್ಲ, ನಮ್ಮಲ್ಲೇ ಇರ್ತಾನೆ. ಎದುರೇ ವ್ಯಕ್ತಿಗಳನ್ನ ಹುಲ್ಲಿನಂತೆ ನೋಡುವ ಸ್ವಭಾವ, ಏನಿವರು, ಇವರ ಪಾಂಡಿತ್ಯ ಏನು, ಏನಿಲ್ಲಪ್ಪ, ನಾವೇ ಇದರತ್ತ ಇದೇ ತೃಣಾವರ್ತ. ಆ ತೃಣಾವರ್ತನ ಸಂಹಾರ ಮಾಡುವಂದು ಭಗವಂತನ ಪ್ರಾರ್ಥನೆ ಮಾಡಬೇಕು. ತದನಂತರ ಕೃಷ್ಣ ತಾನು ವಿಶೇಷವಾಗಿರತಕ್ಕಂಥ ಈ ಅಂಬೆಗಾಲಿಕ್ತ ಹೊರಡ್ತಾ ಇದ್ದಾನೆ. ಹೇಳುತ್ತಾರೆ, ಮನೆ ಮುಂದೆ ಆ ಹಳ್ಳಿ ಎಲ್ಲ ಗೋಮಯದಿಂದ ಸಾರಿಸಿ ಎಲ್ಲ ಮಾಡಿರ್ತಾರೆ, ಮನೆ ಮುಂದೆ ಅಂಗಳ ಒಳಗೆ ಎಲ್ಲ ನೀರು ಚೆಲ್ಲಿರ್ತಾರೆ. ಚೆಲ್ಲಿದಾಗ ಎಲ್ಲ ಕೆಸರು 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 ಆಗಿರುತ್ತೆ, ಎಲ್ಲ ಆ ಹಳ್ಳಿಯಲ್ಲಿ ಹಾಗೆ ಇರುತ್ತೆ ಯಾವಾಗ್ಲೂ ಕೂಡ. ಕೃಷ್ಣ ಹೋಗಿ ಆ ಕೆಸರಿನಲ್ಲಿ ತಾನೇ ಉರುಳಾಡಿ ಮೈಯೆಲ್ಲ ಕೆಸರು ಮಾಡಿಕೊಳ್ತಾ ಇದ್ದಾನಂತೆ. ಕೆಸರು ಮಾಡಿಕೊಂಡು ತಾಯಿ ಕೂತಿದ್ರೆ ಹಾಗೇ ಬಂದು ಅಪ್ಕೊಳ್ತಾ ಇದ್ದಾನೆ. ಆಕೆ ನೋಡ್ತಾ ಇದ್ದಾಳಂತೆ, ಕೂಸಲು ಬರ್ತಾ ಇದ್ರೆ ಆ ಹಾಗೆ ನಿಲ್ಲಿಸಿ ತೊಳೆದು ನಂತರ ಹತ್ರ ಕರೋದಿಲ್ಲಂತೆ. ಆ ಕೆಸರು ಸಹಿತ ಕೃಷ್ಣನನ್ನ ಅಪ್ಪಿಕೊಂಡು ಬಿಡ್ತಾ ಇದ್ದಾಳೆ. ಅದು ನೋಡಿ ದೇವತೆಗಳು ಹೇಳ್ತಾ ಇದ್ರು, ಅಪ್ಪ ಎಂಥ ಭಾಗ್ಯ, ಆ ಕೃಷ್ಣನನ್ನು ಅಪ್ಪಿಕೊಳ್ಳೋ ಭಾಗ್ಯವಂತಲ್ಲ ಅಂತ ಎಲ್ಲರೂ ಆಕೆಯನ್ನು ಹರಸ್ತಾ ಇದ್ದಾರೆ. ತದನಂತರ ಕೃಷ್ಣ ಬೆಳೆದ, ಎಲ್ಲರ ಮನೆ ಹಾಲು ಮೊಸರು ಕದಿಯಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಎಲ್ಲರ ಮನೆಗೆ ಹೋಗ್ತಾನೆ, ಅವರು ಬಚ್ಚಿಟ್ಟುಕೊಂಡಿದ್ದ ಹಾಲು ಮೊಸರನ್ನ ಕದಿತಾನೆ. ಏನು ನಾನಾ ಉರುಳು ಅದು ಒರಳು ಅದರ ಮೇಲೆ ಮಣಿ ಅದು ಇದು ಎಲ್ಲಾ ಹಾಕಿ ಏರಿ ಅದನ್ನು ತಗೊಂಡು ಅದನ್ನ ತಾನು ತಿಂದು ಮರ್ಕಾನ್ ಭೋಕ್ಷತಿ ಬೆಕ್ಕುಗಳಿಗೆ ಹಾಕ್ತಾನೆ. ಕೊನೆಗೆ ಚಲ್ಲಿ ಒಡೆದು ಹೋಗ್ತಾ ಇದ್ದಾನೆ. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂದ್ರೆ, ನನಗಾಗಿ ನೀವು ಇಟ್ಟರೆ ಸರಿ, ನನಗೇನು ಇಟ್ಟಿಲ್ಲ ನಿಮಗೇನು ಉಳಿಯಲ್ಲ ಅಂತ, ನಾವು ಕೊಡದೆ ಬಚ್ಚಿಟ್ಟುಕೊಂಡ್ರೆ ನಿಮಗದು ಉಳಿಯದಂತೆ ಮಾಡುತ್ತೇನೆ ಅಂತ ಕೃಷ್ಣ ತೋರತಾ ಇದ್ದಾನೆ. ತುಂಬಾ ಮಾಡ್ತಾನಾತ ಅಲ್ಲಿ ಹೇಳ್ತಾರೆ, ಯಾಕೆ ಹೀಗೆ ಮಾಡಿದ, ಯಾಕೆ ಮಣ್ಣು ತಿಂದ ಬಲರಾಮ ಬಂದು ಹೇಳಿದ ಕೃಷ್ಣ ಮಣ್ಣು ತಿಂದ ಅಂತ ಹೇಳಿ ತಾಯಿ ಕೇಳ್ತಾಳೆ ಯಾ ಕೃಷ್ಣ ಮಣ್ಣು ಯಾಕೆ ತಿಂದೀಯ ನಹಂ ಭಕ್ಷಿತವಾನಂಬ ನಾನು ತಿಂದಿಲ್ಲಮ್ಮ ಮತ್ತೆ ಅವ್ರು ಹೇಳಿದ್ರಲ್ಲ ಸರ್ವೇ ಮಿಥ್ಯಾ ವಿಶಂಸಿನ ಎಲ್ಲರೂ ಸುಳ್ಳು ಹೇಳ್ತಾರೆ ನೋಡಮ್ಮ ನಾನೇನು ತಿಂದಿಲ್ಲ ಅಲ್ಲೋ ನೀನು ಹಾಲು ಮೊಸರು ಬೆಣ್ಣೆ ಎಲ್ಲ ಕದ್ದು ತಿಂದಿ ಅಂತಲ್ಲ ಇಲ್ಲಪ್ಪ ನಾ ಕದ್ದಿಲ್ಲ ತಿಂದಿಲ್ಲ ಅದಕ್ಕೆ ಹೇಳ್ತಾರೆ ದೇವರು ಕದ್ದಿಲ್ಲ ಎಂಬುದು ಸತ್ಯ ಯಾಕೆ ಅಂದ್ರೆ ನಮ್ಮ ಸೊತ್ತು ನಾವು ನಮ್ಮನೇಲಿ ಊಟ ಮಾಡಿದ್ರೆ ಯಾರು ಕದ್ದಂತ ಕಂಪ್ಲೇಂಟ್ ಕೊಡ್ತಾರ ಅವನ ಸೊತ್ತು ಅವನು ಕದ್ದಿಲ್ಲ ಎಲ್ಲ ಅವನದೇ ಸೊತ್ತು ಸರಿ ತಿಂದಿಲ್ಲ ಅನ್ನಲ್ಲ ಅದು ಹೇಳ್ತಾರೆ ನಾನು ಹಾಲು ಮೊಸರು ತಿನ್ನುವನಲ್ಲ ಹಾಗೆ ಹಾಲು ಮೊಸರು ಕುಡಿಯುವನಲ್ಲ ಮಣ್ಣು ತಿನ್ನುವನಲ್ಲ ಆ ಮಣ್ಣಿನೊಳಗೆ ನನ್ನ ರೂಪ ಇದೆಯಲ್ಲ ನಾನು ತಗೊಂಡೆ ಮಣ್ಣು ನಾನು ತಿಂಬಲ್ಲ ನೀವೇ ಮಣ್ಣು ತಿನ್ನುವರು ಎಲ್ಲ ಪದಾರ್ಥ ಮಣ್ಣಿಂದ ತಯಾರಾದದ್ದೇ ಈ ಮಣ್ಣು ತಿನ್ನೋರು ನೀವೇ ನಾನಲ್ಲ ಅಷ್ಟೇ ಅಲ್ಲ ಹಾಲು ಮೊಸರು ನನಗೆ ಬೇಕಾಗಿಲ್ಲ ಅದರೊಳಗೆ ನನ್ನ ರೂಪಗಳು ತಗೊಂಡೆ ಅದಕ್ಕೆ ಕೃಷ್ಣ ಹೇಳಿದ್ದು ಸತ್ಯ ನಾನು ಅದನ್ನು ತಿಂದಿಲ್ಲ ಅಂತ ಯಾಕೆ ಕದ್ದ ಅಂತ ಹೇಳ್ತಾರೆ ಒಂದು ಹತ್ತು ಆಕಳು ಮನೆಯಲ್ಲಿದ್ರೇನೆ ತುಂಬಾ ಹಾಲು ಬರ್ತಾ ಇರುತ್ತೆ ಆ ಹಾಲು ಮೊಸರು ಎಲ್ಲ ಇದ್ರೆ ಮನೆಯಲ್ಲಿ ನೋಡಿ ನೋಡಿ ಸಾಕಾಗಿರುತ್ತೆ ಅವರಿಗೆ ಹೌದಾ ನಾವು ಹೋಗ್ತಾ ಇದ್ವು ನಮ್ಮ ತಾಯಿ ತವರ ಮನೆ ಕೆನಗೊಂಡ ನೋಡಿದ್ದೀರಾ ವೇದವ್ಯಾಸ ತೀರ್ಥರ ಬೃಂದಾವನ ಅಲ್ಲಿ ನಮ್ಮ ತಾಯಿ ತವರ ಮನೆ ಅದು ಅಲ್ಲಿಗೆ ಹೋಗುದು ಅಲ್ಲಿ ಯಾವಾಗೂ ಸಮ್ಮರ್ ಹಾಲಿಡೇಸ್ ನಾ ಹೋಗಬೇಕು ಅಜ್ಜಿ ಎಲ್ಲ ಇರ್ತಾ ಇದ್ರು ಮನೆ ತುಂಬಾ ಹಾಲು ಮೊಸರು ಹೈನೆಲ್ಲ ಇರ್ತಾ ಇತ್ತು ಅಲ್ಲಿ ಚಿಕ್ಕ ಒಲೆಯಲ್ಲಿ ಅಂದ್ರೆ ಸಣ್ಣ ಸೆಗ್ಗೆ ಮೇಲೆ ಹಾಲು ಕಾಸಿದ್ರೆ ಅದು ಕೇಕ್ ತರ ಮೇಲೆ ಕೆನೆ ಕಟ್ತಾ ಇತ್ತು ಬಹಳ ಚೆನ್ನಾಗಿರ್ತಾ ಇತ್ತು ಅದಕ್ಕಾಗಿ ನಾವು ಪರ್ಟಿಕ್ಯುಲರ್ ಅಲ್ಲವಾಗ ಸಮ್ಮರ್ ಹಾಲಿಡೇಸ್ ಅಂದ್ರೆ ಅಲ್ಲಿಗೆ ಹೋಗಬೇಕು ಆದರೆ ನಮ್ಮ ಸೋದರ ಮಾವನ ಮಕ್ಕಳು ಅವರೂರು ಎಲ್ಲ ಇರ್ತಾ ಇದ್ರು ಅವರ ಆ ಕಡೆ ಹಣಕ್ಕೆ ಹಾಕ್ತಾ ಇದ್ದಿಲ್ಲ ಅದನ್ನು ನೋಡೋದೇ ಇಲ್ಲ ಯಾರು ಕೂಡ ಊಟದ ಕಾಲಕ್ಕೂ ನಾವು ಸಿಹಿ ಮೊಸರು ಅದೆಲ್ಲ ನಾವು ಬೇಕು ಬೇಕು ಅಂತ ಇಟ್ಕೊಂಡಿದ್ರೆ ಕೆನೆ ಬೇಕು ಅಂತ ಅವರಿಲ್ಲ ಅವರು ಪ್ರತ್ಯೇಕವಾಗಿ ತಂಬಿಗೆಲೆ ಇಟ್ಕೊಳ್ತಾ ಇದ್ರು ಏನೋ ಬೇಕಂತ ಇಟ್ಕೊಳ್ತಾರಲ್ಲ ಅಂತ ಕೇಳಿದ್ರೆ ನಮಗೂ ಹಾಕ್ರಿ ಬೇಡ ಅಂತ ಅವರು ನಮಗೂ ಹಾಕ್ಬೇಕು ಸರಿ ಹಾಕಿದ್ರು ಜನ್ಮದಲ್ಲಿ ಕೇಳಬಾರದು ಹುಳಿ ನೀರು ಮಜ್ಜಿಗೆ ಏನಿ ಕರ್ಮ ಇಷ್ಟು ಚೆನ್ನಾಗಿ ಇಟ್ಕೊಂಡು ಇದೇ ಹಾಕಿಟ್ಕೊಂಡು ಸಾಕಾಗಿದೆ ಆ ಹಾಲು ಮೊಸರು ಕೇನೆ ನೋಡಿ ನೋಡಿ ವಾಕರಿಕೆ ಬರ್ತಾ ಇದೆ ನಮಗೆ ಹುಳಿ ಮೊಸರು ಚೆನ್ನಾಗಿದೆಯಪ್ಪ ಹುಳಿ ಮಜ್ಜಿಗೆ ಅಂತ ಹತ್ತು ಆಕಳಿದ್ದವರ ಪರಿಸ್ಥಿತಿ ಹೇಗಿದ್ರೆ 10 ಲಕ್ಷ ಆಕಳಿದ್ದ ಕೃಷ್ಣನ ಪರಿಸ್ಥಿತಿ ಹೇಗಿರಬೇಕು ವಾಕರಿಕೆ ಬರಬಾರದೆ ಅಂತ ಕೃಷ್ಣ ಅದು ಪುಟ್ಟು ಪುಟ್ಟು ಚೂರು ಚೂರು ಆಕಳಿಟ್ಟುಕೊಂಡು ಅವರ ಮನೆಗೆ ಹೋಗಿ ಕದಿಬೇಕಾ ಅವರಿಗೆ ರಾಜನಂಥವ ನಂದಗೋಪ ನಂದಗೋಪನ ಮಗ ಕೃಷ್ಣ ಕೃಷ್ಣ ಹೋಗಿ ಎದುರಿಗೆ ನಿಂತರೆ ಸಾಕು ಅವರೇ ಕೊಡ್ತಾರೆ ಕೃಷ್ಣ ಕೇಳಿದರೆ ಸಾಕು ಎಲ್ಲ ಕೊಡ್ತಾರೆ ಆದರೆ ನೋಡಿದಂತೆ ಕೃಷ್ಣ ಯಾವುದಾದರೂ ಪದಾರ್ಥ ಒಬ್ಬರು ನಮಗೆ ಊಟಕ್ಕೆ ಹಾಕಲಿ ದಾನ ಕೊಡಲಿ ಅಷ್ಟೇ ಪಾಪ ನಮಗೆ ಬರುತ್ತೆ ನಾವಂತೂ ಊಟಕ್ಕೆ ಹೋಗ್ತಾ ಇರ್ತೀವಲ್ಲ ಆಚಾರಗಳು ನಾವು ಹೋಗ್ತೀವಿ ನಿಮ್ಮನ್ನು ಬಿಡಲ್ಲ ವೈಕುಂಠವೋ ಉಪನಯನವೋ ಮುಂಜಿಯೋ ಯಾವ ಮದುವೆಯೋ ಯಾವ ಕರಿತಾನೆ ಇರ್ತಾರೆ ನೀವು ಊಟಕ್ಕೆ ಹೋಗ್ತಾ ಇರ್ತೀರಾ ಊಟ ಮಾಡಿದರೆ ಅವರು ಹಾಕಿದ ಅಗಳಗಳಲ್ಲಿ ಅವರ ಪಾಪ ಬರುತ್ತೆ ಅದು ವೈಷ್ಣದೇವ ಆಗಿರುತ್ತೆ ದೇವರ ನೈವೇದ್ಯ ಆಗಿರುತ್ತೆ ಅದು ಬೇರೆ ವಿಷಯ ಆ ಅನ್ನದಲ್ಲಿ ಅವರ ಪಾಪ ಎಲ್ಲ ಕೂತಿರುತ್ತೆ ಅವರು ಹೇಗೆ ಸಂಪಾದನೆ ಮಾಡಿರ್ತಾರೆ ಅದೆಲ್ಲ ವೈಷ್ಣದೇವ ಮಾಡೋದು ಯಾಕೆ ಆ ಕುಟ್ಟಿ ಕೊಯ್ದು ಎಲ್ಲ ಮಾಡಿದ ದೋಷ ಹೋಗ್ಲಿಕ್ಕಷ್ಟೇ ಅವ್ರು ಸಂಪಾದನೆ ಮಾಡುವಾಗ ಏನು ದೋಷ ಬಂದಿರುತ್ತೆ ಅವೆಲ್ಲ ಹೋಗ್ಲಿಕ್ಕಲ್ಲ ಅದೆಲ್ಲ ಅಲ್ಲೇ ಕೂತಿರುತ್ತೆ ಅದಕ್ಕೆ ದಾನ ಅಂತ ಕೊಡೋದು ಯಾಕೆ ಮೇಲೆ ಪದಾರ್ಥ ಒಳಗೆ ನಮ್ಮ ಪಾಪ ಬಚ್ಚಿಟ್ಟುಕೊಂಡು ಕೂತಿರುತ್ತೆ ಎಲ್ಲಿ ಏನು ಊಟ ಮಾಡಿ ಬಂದರೂ ಕೂಡ ಅವರು ಪಾಪವೇ ಹರಿದು ಬರ್ತಾ ಇರುತ್ತೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲಿ ಯಾರ ಮನೆಗೂ ಎಲ್ಲಿಗೂ ಊಟಕ್ಕೆ ಹೋಗದೆ ತಮ್ಮದೇ ಪಾಡಿಗೆ ತಾವು ಊಟ ಯಾಕೆ ಮಾಡ್ತಾ ಇದ್ರು ಬಲಿಮಹಾರಾಜ ಹೇಳ್ತಾನೆ ಧರ್ಮರಾಜ ರಾಜಸೂರಿ ಯಾಗ ಮಾಡಿ ಲಕ್ಷಾಂತರ ಜನಕ್ಕೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ ಅಂದ್ರೆ ಬಲಿಮಹಾರ ಹೇಳ್ತಾನೆ ನನ್ನ ರಾಜ್ಯ ಆಗ ತಂದೆ ಶ್ರಾದ್ದಕ್ಕೆ ಇಬ್ಬರು ಬ್ರಾಹ್ಮಣರ ಊಟಕ್ಕೆ ಬರ್ರಿ ಎಂದು ಬರ್ತಾ ಇದ್ದಿಲ್ಲ ಕಾಲಿಡ್ಕೊಂಡು ಕೇಳ್ಕೋಬೇಕಾಗಿತ್ತು ಈತನ ರಾಜ್ಯದಲ್ಲಿ ಊಟಕ್ಕೆ ಹಾಕ್ತೀನಿ ಅಂದ್ರೆ ಲಕ್ಷಾಂತರ ಜನ ಬಂದರು ಅಂದ್ರೆ ಎಂಥ ರಾಜ ಅಂತ ಆ ರೀತಿಯಲ್ಲಿ ಧರ್ಮರಾಜನಿಗೆ ಮುಖಭಂಗ ಆಗಿಬಿಡ್ತು ತಾವು ಬಹಳ ಚೆನ್ನಾಗಿ ಮಾಡಿದ್ವಿ ಅಂದುಕೊಂಡ್ರೆ ಕೃಷ್ಣ ಕರ್ಕೊಂಡು ಹೋದ ಹೀಗಿರ್ತಾರೆ ನೋಡು ಅಂತ ತೋರಿಸಿದ ಆ ರೀತಿಯಲ್ಲಿ ಯಾರಾದರೂ ನಮಗೆ ಪದಾರ್ಥ ಕೊಡಲಿ ಅಥವಾ ಅನ್ನ ಹಾಕಲಿ ಅಷ್ಟು ಪಾಪ ನಮಗೆ ಬರುತ್ತೆ ಎರಡು ಮಾತಿಲ್ಲ ಬಂದ ಪದಾರ್ಥ ಖರ್ಚಾಗುತ್ತೆ, ಜೀರ್ಣ ಆಗುತ್ತೆ, ಪಾಪ ಮಾತ್ರ ಉಳಿದಿರುತ್ತೆ. ಸ್ಟಾಕ್ ಆಗಿ 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 ಒಂದು ದಿವಸ ಬ್ಲಾಸ್ಟ್ ಆಗುತ್ತದೆ. ಅದನ್ನ ಕಳ್ಕೊಳ್ಳೋ ತಾಕತ್ತಿದ್ದವರು ಮಾತ್ರ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ಬೇಕು, ಇನ್ನೊಬ್ಬರು ಕೊಟ್ಟದ್ದನ್ನ ತಗೋಬೇಕು. ಸರಿ, ಹಾಗಲ್ಲದೆ ನಾವೇ ಊಟಕ್ಕೆ ಹೋಗಿಬಿಟ್ರೆ, ನಾವೇ ಅವರನ್ನ ಕೇಳಿಕೊಂಡು ಪದಾರ್ಥ ತಗೊಂಡ್ರೆ ಎರಡು ಪಟ್ಟು ಪಾಪ ಬರುತ್ತೆ. ಸೇಮ್ ಪ್ರಾಡಕ್ಟ್, ಒಂದೇ ಪದಾರ್ಥ, ಅದಕ್ಕೆ ಎರಡು ಪಟ್ಟು ಪಾಪ ನಮ್ಗೆ ಬರುತ್ತೆ. ಅದನ್ನೇ ಕದ್ದು ತಗೊಂಡ್ರೆ ಹತ್ತು ಪಟ್ಟು ಪಾಪ ಆ ಪದಾರ್ಥಕ್ಕೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೃಷ್ಣನ ಉದ್ದೇಶವೇ ಎಲ್ಲರ ಹೃದಯದಿಂದ ಪಾಪ ತೆಗೆದು 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 ತಾನು ತೋರಬೇಕು ಅಂತ. ಅದಕ್ಕೆ ನಾನಾಗಿ ಅವರಾಗಿ ಕೊಟ್ರೆ ಸ್ವಲ್ಪ ಪಾಪ ಹೋಗುತ್ತೆ, ನಾನಾಗಿ ಕೇಳಿದ್ರೆ ಎರಡು ಪಟ್ಟು ಹೋಗುತ್ತೆ, ಕದ್ದರೆ ಹತ್ತು ಪಾಪ ಹೋಗುತ್ತೆ ಅಂತ. ಆ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಅವರ ದೃಷ್ಟಿಗೆ ಕದ್ದಂತೆ ಮಾಡಿ ಅವರ ಪಾಪವನ್ನೆಲ್ಲ ತೆಗೆದು ಬಿಟ್ಟ ಭಗವಂತ. ತುಂಬಾ ಆಟ ಆಡುತ್ತಾನೆ. ಅವರೆಲ್ಲರೂ ಕಾದುಕೊಂಡಿದ್ದಾರೆ, ಕೃಷ್ಣ ಬಂದ್ರೆ ಹಿಡಿಯಬೇಕು ಅಂತ ರಾತ್ರಿ ಪರ್ಯಂತ ಕಾದುಕೊಂಡಿದ್ದಾರೆ. ಇನ್ನೇನು ಬೆಳಗಿನ ಜಾವ, ಎಲ್ಲರ ನಿದ್ದೆ ಬರ್ತಾ ಇದೆ, ಮಲ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಕೃಷ್ಣ ಬರಲ್ಲ ಅಂತ. ಆಗ ಬಂದ, ಆಗ ಬಂದವ ಬರಬೇಕಾ, ಅಲ್ಲೇ ಇರ್ತಾನವ, ಎಲ್ಲಾ ಕಡೆ ಇರುವಂತವ, ಮತ್ತೆ ಬರೋದೇನಿದೆ, ಅಲ್ಲೇ ಇದ್ದಾನೆ. ನೋಡಿದ ಎಲ್ಲರೂ ಮಲಕೊಂಡಿದ್ರೆ ಎಲ್ಲಾರ ಹೆರಳು ಸೇರಿಸಿ ಒಂದು ಗಂಟು ಹಾಕಿದ, ಎಲ್ಲಾರ ಹೆರಳು ಸೇರಿಸಿ ಗಂಟು ಹಾಕಿದ. ಒಳಕ್ ಹೋದ, ಬಚ್ಚಿಟ್ಟಿದ್ರು, ಬಾಗಿಲು ಹಾಕಿದ್ರು, ಹೇಳತ್ ಭ್ರಾಂತ ಆಗಾರೆ, ಕತ್ತಲ ಕೋಣೆಯಲ್ಲಿ ಇಟ್ಟಿದ್ರು. ಇವನ ಕಣ್ಣಲ್ಲೇ ಸೂರ್ಯಚಂದ್ರರಿದ್ದಾರೆ, ಅಂದರೆ ಇವನು ನೋಡ್ಲಿಕ್ಕೆ ಸೂರ್ಯಚಂದ್ರರ ಅವಶ್ಯಕತೆ ಬೇಕಾಗಿಲ್ಲ, ಸೂರ್ಯಚಂದ್ರರಲ್ಲಿ ಇವನೇ ಇದ್ದು ಬೆಳಗ್ತಾನೆ. ಆದ್ದರಿಂದ ಆ ದೃಷ್ಟಿ ಬಿದ್ದ ಕೂಡಲೇ ಎಲ್ಲಾ ಬೆಳಕುಮಯ ನೋಡುತ್ತಾನೆ, ಎಲ್ಲ ಸ್ವೀಕಾರ ಮಾಡುತ್ತಾನೆ. ಸ್ವೀಕಾರ ಮಾಡುವಾಗ ಗಂಟೆಗಳೆಲ್ಲ ಶಬ್ದ ಮಾಡಲಿಕ್ಕೆ ಶುರುವಾಯಿತು, ಹೋಗುವಾಗ ಗಂಟೆಗಳು ಶಬ್ದ ಮಾಡಲಿಕ್ಕಾದರೆ ಕೃಷ್ಣ ಅಂದ, ಗಂಟೆಗಳಿಗೆ ಶಬ್ದ ಮಾಡಬೇಡಿ, ಅಲ್ಲ ಗಂಟೆ ಜಡ, ಒಳಗೆ ದೇವತೆಗಳಿರ್ತಾರೆ, ಅದಕ್ಕೆ ಬೇಡ ಅಂದು. ಅವ ನಿಂತಿತ್ತು ಹಾಗೆ. ಆದ್ರೆ ದೇವರು ಯಾವಾಗ ಬಾಯಿಗೆ ಬೆಣ್ಣೆ ಹಾಕ್ಲಿಕ್ಕೆ ಶುರು ಮಾಡಿದ ಆವಾಗ ನೈವೇದ್ಯ ದೇವರದಾಗ್ತಾ ಇದೆ ಅಂತ ಗಂಟೆ ಶುರು ಮಾಡಿದರೆ ಎಲ್ಲರೂ ಹೇಳಲಿಕ್ಕೆ ನೋಡುತ್ತಾರೆ, ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಹೆರಳು ಗಂಟು ಹಾಕಿದ್ದಾನೆ. ನಿಧಾನಕ್ಕೆ ತಿಂದ, ಹೊರಗೆ ಬಂದ, ಅವರು ಬಿಡಿಸಿಕೊಳ್ಳೋದ್ರೊಳಗೆ ಮುಖಕ್ಕೆಲ್ಲ ಬೆಣ್ಣೆ ಒರೆಸಿದ, ನೀವೇ ತಿಂದದ್ದು ಅಂದ, ಮುಂದೆ ಹೋಗಬಿಟ್ಟ. ಅಂದರೆ ಹೇಳುತ್ತಾರೆ, ನಮ್ಮಲ್ಲೂ ಕೂಡ ಮಕ್ಕಳಿರ್ತಾರೆ, ಇಬ್ಬರು ಮಕ್ಕಳು ಅಂತಿದ್ರೆ ಗಂಡಸರು ಹೆಂಗೆ, ಯಾರು ಮಕ್ಕಳಿದ್ರೆ ಒಂದು ಬಹಳ ಗಲಾಟೆ, ಒಂದು ಬಹಳ ನಿಧಾನ, ಇಬ್ಬರು ಹೀಗೆ ಇರ್ತಾರೆ, ಇಬ್ಬ ಮನೆಯಲ್ಲಿ ಹಾಗೇ ಇರ್ತಾರೆ. ಸಾಮಾನ್ಯವಾಗಿ ಇಬ್ಬರು ಬಂದ್ರೆ ಒಂದು ಆಚೆ ಈಚೆ ವ್ಯತಿರೇಕ ಇರುತ್ತೆ. ಅದರಲ್ಲಿ ಯಾರಾದ್ರೆ ಸಾತ್ವಿಕರಾಗಿ ಮಾಮೂಲಾಗಿರ್ತಾರೆ, ಗಲಾಟೆ ಇಲ್ಲದೆ, ದೊಡ್ಡವರಾದ್ಮೇಲೆ ಅವರನ್ನ ಹೆಚ್ಚು ನೆನೆಯಲ್ಲ ನೋಡಿ. ಈ ಗಲಾಟೆ ಮಾಡಿದವರನ್ನೇ ಹೆಚ್ಚು ನೆನೀತಾ ನೆನೀತಾ ಹೋಗ್ತಾರೆ. ಆ ಗಲಾಟೆ ಹೆಚ್ಚು, ಯಾಕೆ ಗಲಾಟೆ ಮಾಡಲಿಲ್ಲ, ಅದಕ್ಕೆ ರಾಮನ ಗಲಾಟೆ ಯಾರು ನೆನೀತಾರೆ, ಅವ್ನು ಮಾಡಲೇ ಇಲ್ಲ. ಕೃಷ್ಣನನ್ನೇ ಹೆಚ್ಚು ನೋಡಿ, ಇಷ್ಟು ಭಾಗವತ ಕೇಳ್ತೀರಾ, ರಾಮನ ಕಥೆ ಕೇಳಿ ಅಂತ ಯಾರನ್ನು ಕೇಳ್ತೀರಾ, ಯಾರು ಕೇಳಲ್ಲ. ಕೃಷ್ಣ ಹೇಗೆ ಬಂದ, ಒಡೆದ ಬಡದ, ಅದೇ ಕೇಳ್ತಾ ಇರ್ತೀರ. ಹಾಗೆ ಎಲ್ಲರ ಮನಸ್ಸಲ್ಲಿ ಕೃಷ್ಣನ ಆಟ ಮುದ್ರೆ ಆಗ್ತಾ ಇದೆ, ಎಲ್ಲರ ಹೃದಯದಲ್ಲಿ ನಿಲ್ಲುತ್ತಾ ಇದ್ದಾನೆ ಭಗವಂತ. ನಂತರ ಅನೇಕ ದೈತ್ಯರ ಹಿಂಡು ಬರ್ತಾ ಇದೆ, ವತ್ಸಾಸುರ ಬಕಾಸುರ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರನ್ನ ಪುಡಿ 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 ಮಾಡ್ತಾ ಇದ್ದಾನೆ ಭಗವಂತ. ಸಂಹಾರ ಮಾಡಿದ, ಕೊನೆಗೆ ಹೇಳಿದ, ಇಲ್ಲಿ ಬೇಡ, ನಾವು ಹೊರಡೋಣ. ಎಲ್ಲಿಗೆ? ವೃಂದಾವನಕ್ಕೆ ಹೊರಡೋಣ. ವೃಂದಾವನಕ್ಕೆ ಹೊರಡೋಣ ಅಂತ ಹೇಳಿದರೆ ಕೆಲವರು ಕೇಳಿದ್ರು, ಇವನು ಹುಟ್ಟಿದಾಗ್ಲಿಂದ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾನೆ, ನೋಡ್ಲಿಕ್ಕೇನೋ ಹೀಗಿದ್ದಾನಾಗ್ಲಿ, ಎಲ್ಲಾ ಮನುಷ್ಯರಿಗೆ ಅತೀತವಾದ ಕೆಲಸಗಳೇ ಮಾಡ್ತಾ ಇದ್ದಾನೆ, ಇವನ ಮಾತು ಕೇಳಬೇಕು ಅಂತ ಕೇಳಿದ್ರು. ಕೆಲವರಿಗೆ ಯಾಕೆ ಹೋಗ್ಬೇಕು, ಈ ರಿವರ್ಸ್ ಗ್ರೂಪ್ ನಮ್ಮಲ್ಲಿ ಕೂತೆ ಇರುತ್ತೆ, ಏನ್ ಹೇಳಲಿಕ್ಕೆ ಹೋದ್ರು ತೀರ್ಥಯಾತ್ರೆಗೆ ಹೋಗ್ತೀವಿ, ಬೇಡ ಅಲ್ಲಿಗೆ ಹೋಗಲ್ಲ, ಹೋಗ್ಲೇಬೇಕು. ಈಗ ರಿವರ್ಸ್ ಆಗಿ ಬರ್ತಾ ಇರುತ್ತೆ ಅದು, ಅದು ನಾವು ಚೆನ್ನಾಗಿ ತಿಳ್ಕೋಬೇಕು. ಭಗವಂತ ಅವ್ರನ್ನ ಮೇಲೆ ಸಿಟ್ಟು ಮಾಡ್ಲಿಕ್ಕಿಲ್ಲ, ಭಗವಂತ ಅವ್ರ ಕರ್ಮಾನುಸಾರ ರಿವರ್ಸ್ ಆಗಿ ಮಾಡಿಸ್ತಾ ಇರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ರಿವರ್ಸ್ ಆಗಿ ಹೇಳಿಬಿಟ್ರೆ ರಿವರ್ಸ್ ಆಗಿ ಬರ್ತಾರೆ. ನಾವು ತೀರ್ಥಯಾತ್ರೆಗೆ ಹೋಗ್ಬೇಕಾ, ಹೀಗೆ ಹೇಳಬೇಕು ಅವರಿಗೆ. ಎಲ್ಲರೂ ಹೋಗ್ತಾ ಇದ್ದಾರೆ, ಯಾರೇ ಹೋಗ್ತಾರೆ ದರಿದ್ರ ಅಂತ ಹೇಳಿ, ಯಾಕೆ ಹೋಗ್ಬಾರ್ದು, ಹೋಗು ಅಂತ ಶುರು ಮಾಡ್ತಾರೆ. ಹಾಗೆ ಅಲ್ಲಿ ಈ ಕೆಲವರು ಕೂತಿರ್ತಾರೆ ಅಲ್ವಾ, ಆ ಕೆಲವರು ಕೂತಿರ್ತಾರೆ, ಎಲ್ಲದಕ್ಕೂ ಅಡ್ಡುಗಾಲು ಹಾಕ್ತಾ ಇರ್ತಾರೆ. ಕೃಷ್ಣ ನೋಡಿದ, ಮೈಯಿಂದೇ ತೋಳಗಳು ಸೃಷ್ಟಿ ಮಾಡುತ್ತಾ ಇದ್ದಾನೆ. ಹರಿವಂಶದಲ್ಲಿ ಬರುತ್ತೆ, ಹೇಳುತ್ತಾರೆ ಮೈಯಿಂದ ತೋಳಗಳು ಸೃಷ್ಟಿ ಮಾಡಿದ, ತೋಳಗಳಿಗೆ ಒಂದೊಂದಕ್ಕೂ ಶ್ರೀವತ್ಸ ಶಿಕ್ಷಣ ಇತ್ತಂತೆ. ಅಂಥ ತೋಳಗಳಿಂದ ಹೆದರಿಸಿದ, ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಚೆನ್ನಾಗಿರುತ್ತೆ ಹರಿವಂಶ, ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತೆ. ಏನು ನಮ್ಮಂತೆ ಶಿಫ್ಟಿಂಗ್ ಅಂತ ಹೇಳಿದ್ರೆ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಯಾರು ಇಲ್ಲ ಅವರಿಗೆ ಅಲ್ವಾ, ಡೈರೆಕ್ಟ್ ಆಗಿ ಎಲ್ಲ ತಗೊಂಡೋಗ್ಲಿಕ್ಕೆ ಯಾರೂ ಇಲ್ಲ. ಎತ್ತಿನ ಗಾಡಿಗಳಲ್ಲಿ ಹೋಗಬೇಕು, ಅದರಲ್ಲಿ ಕೈಲಾಗದವರು ಮಾತ್ರ ಕೂಡೋದು, ಮಿಕ್ಕವರೆಲ್ಲ ನಡ್ಕೊಂಡು ಹೋಗಬೇಕು. ಎಲ್ಲ ಹಳ್ಳಿಯವರೇ ಆ ಎಲ್ಲರೂ ಕೂಡ ಜೋಡಿಸ್ತಾರ, ಹೇಗಂದ್ರೆ ಹಾಗೆ ಎಲ್ಲ ಸಾಮಾನು ಹಾಕೊಳ್ಳೋದು ಹೋಗ್ತಾ ಇರ್ತಾರೆ. ಅವರು ಹೋಗ್ತಾ ಇದ್ರೆ ಅವರ ಮೇಲೆ ಅವರು ಬೆಳೆಸಿಕೊಂಡ ಗಿಡಿ ಪಕ್ಷಿಗಳೆಲ್ಲ ಅವ್ರ ತಲೆ ಮೇಲೆ ಕೂತ್ಕೊಂಡು ಹಾಗೆ ಹೋಗ್ತಾ ಇವೆ. ಒಂದ ಎರಡ 10 ಲಕ್ಷ ಆಕಳು ಅವ್ರ ಹಿಂದೆ ಹೋಗ್ತಾ ಇದೆ, ಏನು ಸಮುದ್ರದಂತೆ ಹೋಗ್ತಾ ಇದ್ದಾರೆ, ಹಾಡನ್ನ ಹಿಡತಾ ಹೋಗ್ತಾ ಇದ್ದಾರೆ, ರಾಮಕೃಷ್ಣರ ಆಟವನ್ನೇ ವರ್ಣನೆ ಮಾಡುತ್ತಾ ಹಿಡ್ಕೊಂತ ಹೋಗ್ತಾ ಇದ್ದಾರಂತೆ. ಆದರೆ ಅಲ್ಲಿ ನೋಡಬಹುದು ನಾವು, ಆ ಎಲ್ಲ ಪ್ರದೇಶ ಬಿಸಿಲುಮಯ, ಉತ್ತರ ಪ್ರದೇಶ ಆ ಮಥುರಾ ಗೋಕುಲ ವೃಂದಾವನ ಬಿಸಿ ಬಿಸಿ ಬಿಸಿ. ಈ ಕಾಲ ನಮಗೆ ಥಂಡಿ ಅಂತ ಸಿಟ್ಟುಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿಗೆ ಹೋದ್ರೆ ಸಾಕು ಕೃಷ್ಣಾರ್ಪಣ ಹುರಿಯೋ ಬುಟ್ಟಿಯಲ್ಲಿ ಹಾಕಿದಂತಿರುತ್ತೆ. ಅಲ್ಲಿ ಕೆಳಗೂ ಬಿಸಿ ಮೇಲೂ ಬಿಸಿ ಒದಾಡತಾ ಇದ್ದಾರೆ. ಅಂಥ ಕಾಲಕ್ಕೆ ಕೃಷ್ಣ ವೇಣು ಗಾನವನ್ನ ಮಾಡಿದರೆ ಆ ಗಾನದಿಂದ ಎಲ್ಲರಿಗೂ ತಂಪಾಗ್ತಾ ಇದೆ, ಶಿರಸ್ಸು ತಂಪು ಪಾದವೂ ತಂಪು. ಸುಲಭವಾಗಿ ಹೊರಟರು ವೃಂದಾವನ ಸೇರಿದ್ದೇ ಅವರಿಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಸಂಸಾರವು ಕೂಡ ತುಂಬಾ ತಾಪದಿಂದ ಕೂಡಿದ್ದು. ಈ ಸಂಸಾರದಿಂದ ನಾವು ಯಾವ ಈ ತಾಪ ಇದರಲ್ಲಿ ಇದ್ದೇ ಇರುತ್ತೆ, ಇದರ ಲಕ್ಷಣವೇ ತಾಪ. ತಾಪ ಇದ್ರೂ ಕೂಡ ನಮಗೆ ತಾಪ ತಾಕಬಾರದು ಅಂತಾದರೆ ಭಗವಂತನ ಗಾನವನ್ನ ಕೇಳಬೇಕು ನಾವು. ಭಗವಂತ ಗಾನ ಅಂತ ಹೇಳಿದರೆ ವೇಣು ಯಾರೋ ಅಲ್ಲ, ಲಕ್ಷ್ಮೀದೇವಿಯೇ ಸಾಕ್ಷಾತ್ ವೇಣುವಾಗಿ ಬರ್ತಾ ಇದ್ದಾಳೆ. ಆತನ ತುಟಿಯನ್ನ ಸಾಕ್ಷಾತ್ತಾಗಿ ಸ್ಪರ್ಶ ಮಾಡುವ ಯೋಗ ಭಾಗ್ಯ ಆಕೆಗೇನೆ. ಆಕೆ ಸ್ಪರ್ಶ ಮಾಡಿದಾಗ ಆತನ ಬಾಯಿಯಿಂದ ಬರುವ ವಾಯು ಆ ವಿಶೇಷವಾಗಿ ಆ ವೇಣುವಿನ ರಂಧ್ರಗಳಲ್ಲಿ ಬಂದು ಗಾನವಾಗಿ ಹೊರಡುತ್ತಾ ಇದೆ. ಅಲ್ಲಿ ಲಕ್ಷ್ಮೀದೇವಿ ದೇವರ ಬಾಯಿಯಿಂದ ಉಪದೇಶವನ್ನ ಪಡೆಯುತ್ತಾ ಇದ್ರೆ ವಾಯುದೇವರು ನೋಡಿದರಂತೆ ಎಂಥ ವಿಶೇಷ ಉಪದೇಶ ಇದೆ, ನಾನು ಚೂರು ಪಡೆಯಬೇಕು ಅಂತ ಆ ರಂಧ್ರಗಳಲ್ಲಿ ತಾವು ತೋರಿ ಬಂದರಂತೆ. ತಾಯಿಯ ಅಪ್ಪಣೆಯಿಂದ ವೇಣುವಿನಲ್ಲಿ ತೋರಿ ವೇಣುವಿನ ಮೂಲಕ ಲಕ್ಷ್ಮೀದೇವಿಯ ಮೂಲಕ ದೇವರ ತುಟಿಯನ್ನು ಸ್ಪರ್ಶ ಮಾಡಿ ಹೊರಗೆ ಬಂದರೆ ಅಂಥ ವಾಯುದೇವರ ವಿಶೇಷವಾದ ಸ್ಪರ್ಶವೇ ಆಚಾರದ ಶಾಸ್ತ್ರ, ಅದರಿಂದ ನಮಗೆ ಉದ್ಧಾರ ಆಗುತ್ತೆ ಅಂತ ಹೇಳುತ್ತಾ ಇದ್ದಾರೆ. ಆಚಾರ ಶಾಸ್ತ್ರವನ್ನು ಕೇಳಿದ್ರೆ ಅದಕ್ಕೆ ಆನಂದಕರವಾದ ಶಾಸ್ತ್ರ, ಆನಂದ ತೀರ್ಥರ ಶಾಸ್ತ್ರ. ಅಂಥ ಕೃಷ್ಣ ಎಲ್ಲರಿಗೂ ತಾವ ಪರಿಹಾರ ಮಾಡಿದ. ವೃಂದಾವನಕ್ಕೆ ಹೊರಟಿದ್ದಾರೆ, ವೃಂದಾವನ ಸೇರಿಕೊಂಡಿದ್ದಾರೆ, ವೃಂದಾವನದಲ್ಲಿ ಸೇರಿದ ಕೂಡಲೇ ಎಲ್ಲ ಮನೆಗಳನ್ನು ಕಟ್ಟಲಿಕ್ಕೆ ತಯಾರು ಮಾಡುತ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಈ ಮನೆ ಶಿಫ್ಟಿಂಗ್ ಮಾಡೋ ಕಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಟ್ಟ ಅಂತ ಕೂತಿರುತ್ತೆ ಮನೆಯಲ್ಲಿ, ಆ ಅಟ್ಟದ ಮೇಲೆ ಪಾತ್ರೆಗಳು ಎಲ್ಲ ಹಾಕಿರ್ತಾರೆ, ಸಾಮಾನೆಲ್ಲ ನಮ್ಗೆ ಅಪರೋಕ್ಷ ಆಗೋ ತನಕ ಬಳಸಲ್ಲ ಅದನ್ನ, ಅಟ್ಟದ ಸಾಮಾನು ಅಂತಲೇ ಲೆಕ್ಕ. ಅದು ಕೆಳಗಿದ ಸಾಮಾನೇ ಜಾಸ್ತಿ ಆಗಿರುತ್ತೆ, ಅಟ್ಟದ ಮೇಲೆ ಸಾಮಾನು ಕೂತಿರುತ್ತೆ. ಅಜ್ಜಿ ಕಾಲದ್ದು ಆ ಕಾಲದ್ದು ಈ ಕಾಲದ್ದೆಲ್ಲ ಇಟ್ಟಿರ್ತೇವೆ, ಬಳಸೋದೇ ಇಲ್ಲ. ಕೊಡಬೇಕಂದ್ರೆ ಮನಸ್ಸು ಬರಲ್ಲ, ಒಂದು ಸ್ಪೂನ್ ತೆಗೆದ್ರು ಕೂಡ ಏ 10 ರೂಪಾಯಿ ರೀ, ಇವಾಗ 20 ರೂಪಾಯಿ ಇರುತ್ತೆ ಅಂತ ಬಚ್ಚಿಡ್ತೀವಿ, ಇನ್ನೊಬ್ರು ಕೊಡಲ್ಲ. ಮತ್ತ ಶಿಫ್ಟಿಂಗ್ ಆದ ಕಾಲಕ್ಕೆ ಎಲ್ಲಾ ಸಾಮಾನು ಹೋಗಿ ಅಲ್ಲಿ ಕೂಡತ್ತಷ್ಟೇ ಹೊರತು ಇಲ್ಲ. ಇದು ತೆಗಿಯೋ ಕಾಲಕ್ಕೆ ಈ ಹುಡುಗರು ಏನ್ ಮಾಡ್ತಾ ಇರ್ತಾರೆ, ಅವರದ್ದೇ ಅವರು ಗೊಂಗು, ಏನ್ ತೆಗೆದ್ರು ಎಲ್ಲಾ ಬಿಚ್ಚಿ ಬಿಚ್ಚಿ ತಗೊಂಡು ಹೋಗ್ತಾ ಇರ್ತಾರೆ. ಇವರು ಬೇಡ ಅಂತ ಹಿಂದೆ ಬೀಳ್ತಾರೆ. ಒಬ್ಬರಿಬ್ಬರಿದ್ರೇನೆ ಈ ತರ ಇದ್ರೆ ಅಷ್ಟು ಜನ, ಅಷ್ಟು ಆಕಳು ನೋಡ್ಲಿಕ್ಕೆ ಎಷ್ಟು ಜನ ಇರಬೇಕು, ಆ ಗೋಪರೆಲ್ಲ ಆ ಮಕ್ಕಳು ಎಷ್ಟು ಜನ ಇರಬೇಕು, ಈ ಕೃಷ್ಣಾದಿಗಳು ಎಲ್ಲ ಗಲಾಟೆ ಗಲಾಟೆ ಆಗಿದೆ. ಸರಿ, ದೊಡ್ಡವರೆಲ್ಲ ಮನೆಗಳು ಕಟ್ಟಿ ಎಲ್ಲ ಸೆಟ್ ಮಾಡೋದ್ರಲ್ಲಿ ಸರಿ ಹೋದರೆ ಹುಡುಗರೆಲ್ಲ ನೋಡಿದ್ರಂತೆ ಇವರು ಸರಿ ಇದ್ರೆ ನಮಗಾಗಲ್ಲ, ನಾವು ನೋಡೋಣ ಆಟಕ್ಕೆ ಜಾಗ ಅಂತ ಹೊರಡ್ತಾ ಇದ್ದಾರೆ. ಭಂಡೀರ ವಟ, ದೊಡ್ಡ ವಟವೃಕ್ಷ ನೋಡಿದ್ರು, ಒಳ್ಳೆ ಆಟದ ಜಾಗ, ಅದ್ಭುತವಾಗಿದೆ. ಕೃಷ್ಣ ರಾಮರು ಎಲ್ಲರೂ ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ. ಆಟ ಆಡುವಾಗ ಚೆನ್ನಾಗಿತ್ತಂತೆ ಅವರ ಆಟ. ಮೈ ತುಂಬಾ ಈ ಎಲೆಗಳಿಂದಲೇ ಹಾರ ಮಾಡಿಕೊಂಡಿದ್ದಾರೆ. ಎಲೆಗಳಿಂದ ಹಾರ ಅಂದ್ರೆ ಈ ಮಾವಿನ ಎಲೆ ಉರುಟುರುಟಾಗಿ ಕಟ್ಟಿ ಹಾಗೆ ಒಂದು ಸರದಿಂದ ಮಾಡ್ತಾರಲ್ಲ, ಅಂತಹ ಸರಗಳೆಲ್ಲ ಹಾಕೊಂಡಿದ್ದಾರಂತೆ. ತಲೆಗೆಲ್ಲ ಎಲೆಯಿಂದಲೇ ಪೇಟೆ ತಲೆ ಕಟ್ಕೊಂಡಿದ್ದಾರಂತೆ. ಸೊಂಟಕ್ಕೆಲ್ಲ ಎಲೆಗಳು ಸುತ್ತಕೊಂಡಿದ್ದಾರಂತೆ. ಹಾಗೆ ಎಲೆಗಳನ್ನೇ ಮಡಚಿ ಪೀಪಿ ತರ ಮಾಡಿಕೊಂಡು ಅದನ್ನೇ ಊತ್ತಾ ತಿರುಗ್ತಾ ಇದ್ದಾರಂತೆ. ಅಲ್ಲ, ಇದೆಲ್ಲ ಹೇಳಬೇಕಂದ್ರೆ ವೇದವ್ಯಾಸರು ಅದ್ಭುತವಾಗಿ ವರ್ಣನೆ ಮಾಡುತ್ತಾರೆ. ಎಲ್ಲರೂ ಹೊರಟೋದ್ರು ಹುಡುಗರೆಲ್ಲ ಊಟಕ್ಕೆ ಅಂತ, ಕೃಷ್ಣ ಒಬ್ಬನಿದ್ದ, ಅಬ್ಬ ಒಬ್ಬನೇ ತಿರುಗ್ತಾ ಇದ್ದಾನಂದು ಗಿಡ ಸುತ್ತು ಹೇಳ್ತಾರೆ. ಅವರೆಲ್ಲ ಇದ್ದಾಗ ನಾಟಕ ಆಡಬೇಕಪ್ಪ, ಯಾರೂ ಇಲ್ಲದಾಗ ಏನ್ ನಾಟಕ,
ಯಾರೂ ಇಲ್ಲದ ಕಾಲಕ್ಕೆ
ಅಂದ್ರೆ ನೀವಿಲ್ಲ, ಇನ್ನೊಂದು ಪಾರ್ಟಿ ಕೂತಿದೆ, ಯಾವ ದೈತ್ಯರೆಲ್ಲ ನೋಡ್ತಾ ಇದ್ದಾರಂತೆ. ಈ ದೇವತೆಗಳೆಲ್ಲ ಈತನ ದೇವರು ದೇವರು ಅಂತಾರೆ, ಏನು ಒಂದು ಲಕ್ಷಣ ಅಂತ ನೋಡ್ಲಿಕ್ಕೆ ಯಾವಾಗೂ ನೋಡ್ತಾ ಇರ್ತಾರಂತೆ. ಇವು ನೋಡಿದಾಗೆಲ್ಲ ಈ ಹುಡುಗರ ತರ ಮಾಡುವುದು ಅಳೋದು ಬಿಡುವುದು ನೋಡಿದ್ರೆ ಇದೇನ್ ದೇವ್ರಪ್ಪ, ನಮ್ ಬ್ರಹ್ಮದೇವರ ತರ ಡಿಗ್ನಿಫೈಡ್ ಅಲ್ಲ ಬ್ರಹ್ಮದೇವರು. ಯಾವಾಗ ಹತ್ರ ಈ ತರ ನಾಟಕ ಆಡಿದ್ರ ಆಟ ಆಡಿದ್ರ ಏನೂ ಇಲ್ಲ, ಪಶ್ಪಶಾಂತ ಆಗಿರ್ತಾರೆ. ಎಸ್, ನಾವು ಹಾಗಲ್ಲಪ್ಪ, ಬ್ರಹ್ಮದೇವರನ್ನೇ ನಾವು ಇದು ಮಾಡಬೇಕು, ವಿಷ್ಣು ತಂಟೆಗೆ ಹೋಗ್ಬಾರ್ದು, ಹೇಗಿದ್ದಾನೆ ನೋಡು ಅಂತ ಅವ್ರಿಗೆ ಕನ್ಫರ್ಮೇಶನ್ ಬರಬೇಕು. ಅದಕ್ಕೆ ಭಗವಂತ ಆ ತರ ಮಾಡುತ್ತಾ ಇದ್ದಾನಂತೆ. ಅದಕ್ಕೆ ಅಜ್ಞಾನ ಅಜ್ಞಾನಿನ ಮೋಹಾಯ ಅಂತ ಹೇಳ್ತಾರೆ. ಸರಿ, ಕೃಷ್ಣ ಅಲ್ಲಿ ತನ್ನ ಲೀಲೆಗಳನ್ನು ತೋರ್ತಾ ಬರ್ತಾ ಇದ್ದಾನೆ. ಎಲ್ಲ ನೋಡಿ ಚಿಕ್ಕ ಹುಡುಗ, ಆದ್ದರಿಂದ ಆಕಳ ಕಾಯಲಿಕ್ಕೆ ಬಿಡಲಿಲ್ಲ, ಕರುಗಳನ್ನ ಕಾಯಲಿಕ್ಕೆ ಬಿಡ್ತಾ ಇದ್ದಾರೆ. ಕಾದನ ವತ್ಸವ ಹರಿ ಕಾದನ, ಆ ದೇವರು ಕಾಯ್ತಾ ಇದ್ದಾರೆ. ಹೇಗಿದ್ವು ಅಂದ್ರೆ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ಬಹಳ ಚೆನ್ನಾಗಿ ಕೃಷ್ಣ ಪಾಲಿಸಿದ, ಎಲ್ಲ ಕರುಗಳನ್ನ ಕರ್ಕೊಂಡು ಹೊರಡ್ತಾ ಇದ್ದಾನೆ. ಅದ್ಭುತವಾಗಿ ಆ ಮುಂಜೆ ಆಟವಿ ಉಪವನಕ್ಕೆ ಬರ್ತಾ ಇದ್ದಾರೆ. ಭೀಕರವಾದಂತಹ ದಾವಾನಲ ಬರ್ತಾ ಇದೆ, ಏನು ಸುತ್ತು ಅಗ್ನಿ ಸುತ್ತುಮುತ್ತ ಹಾಕಿದೆ, ಎಲ್ಲಿ ಹೋಗ್ಲಿಕ್ಕಿಲ್ಲ, ಮೈಯೆಲ್ಲ ಸೀಳಿ ಹೋಗ್ತಾ ಇದೆ, ರಕ್ತ ಬರ್ತಾ ಇದೆ, ಯಾರಿಗೂ ಹೊರಗೆ ಹೋಗ್ಲಿಕ್ಕಿಲ್ಲ, ಒಳಗಿ ಕೂತಿದ್ದಾನೆ. ಅಷ್ಟೆಲ್ಲ ಆಗ್ತಾ ಇದ್ರು ಸುಮ್ಮನೆ ಇದ್ದ ಕೃಷ್ಣ. ಕೊನೆಗೆ ಅವರಿಗೆ ನೆನಪಾಯಿತು, ಇವನೊಬ್ಬ ಇದ್ದಾನಲ್ಲ ಹುಡುಗಿದ್ದಾಗ್ಲಿಂದ ಬೇರೇನೆ ಇವನು, ಇವನು ಕೇಳಿದ್ರೆ ಚೆನ್ನಾಗಿರುತ್ತೆ. ಕೇಳಿದ್ರು, ಕೃಷ್ಣ ಉದ್ಧಾರ ಮಾಡು. ಆಗ ಬಾಯಿ ತೆಗೆದ, ಎಲ್ಲ ಅಗ್ನಿಯನ್ನ ಪಾನ ಮಾಡಿದ. ಯಾಕೆ, ಕಣ್ಣಿನ ನೀರು ಸೃಷ್ಟಿ ಮಾಡಿ ನೀರಿಂದ ಶಾಂತ ಮಾಡಬಹುದಲ್ಲ ಅಂದ್ರೆ, ಇಲ್ಲ, ನನ್ನ ಬಾಯಿಯಿಂದ ಹುಟ್ಟಿದ್ದೇ ಈ ಅಗ್ನಿ. ಮುಖಾದಿಂದ್ರಶ್ಚಾಗ್ನಿಶ್ಚ, ಆದ್ದರಿಂದ ನನ್ನ ಮುಖದಲ್ಲಿ ಅಗ್ನಿಯನ್ನ ಇಟ್ಟು ನಾನು ಯಾರು ಎಂಬುದು ತೋರಿಕೊಡುತ್ತೇನೆ ಅಂತ ಕೃಷ್ಣ ಮಾಡಿದ. ಅಷ್ಟೇ ಅಲ್ಲ, ಅಲ್ಲಿ ತೋರಿದ್ದೇನು ಅಂದ್ರೆ, ನಿಮ್ಮೊಳಗೆ ಒಬ್ಬನಾಗಿ ನಾನಿದ್ರೂ ಕೂಡ ನಾನಾಗಿ ಏನು ತೋರಲ್ಲ, ನೀವಾಗಿ ಕೇಳಿದರೇನೆ ರಕ್ಷಣೆ ಮಾಡುತ್ತೇನೆ. ವಿಶೇಷವಾಗಿ ಆ ಪ್ರಾರ್ಥನೆ ಮಾಡಿಸಿಕೊಂಡು ನಂತರ ರಕ್ಷಣೆ ಮಾಡಿದ, ತನ್ನ ಮಹಿಮೆಯನ್ನು ತಿಳಿಸಿಕೊಟ್ಟ ಅಂತಾರೆ. ಆ ಥರ ಎರಡು ಸಲ ಭಾವ ರಕ್ಷಣೆ ಮಾಡುತ್ತಾ ಇದ್ದಾನೆ. ನಂತರ ಎಲ್ಲರೂ ಕೇಳುತ್ತಾ ಇದ್ದಾರೆ, ಸ್ವಾಮಿ ಹಸಿವೆ ಆಗ್ತಾ ಇದೆಯೋ? ಅಲ್ಲ, ಹಸಿವೆ ಅಂದ್ರೆ ಬೆಳಗ್ಗಿಂದ ಬುತ್ತಿ ತರಲ್ವಾ, ಅದು ಮಧ್ಯಾಹ್ನ ತಿನ್ಲಿಕ್ಕೆ, ಕೋಲಿಗೆ ಬುತ್ತಿ ಕಟ್ಕೊಂಡು ಬರುತ್ತಾರೆ, ಅದೆಲ್ಲ ಮಧ್ಯಾಹ್ನ ತಿನ್ಲಿಕ್ಕೆ. ಮಧ್ಯ ಹಸಿವೆ ಆದರೆ ಅಲ್ಲಲ್ಲಿ ಸಿಕ್ಕದು ತಿನ್ನಬೇಕು, ಹಣ್ಣುಗಳು ತಿನ್ನಬೇಕು. ಅದಕ್ಕೆ ಕೃಷ್ಣ ಹಸಿವೆ ಆಗ್ತಾ ಇದೆ, ಏನ್ ಮಾಡೋಣ? ಹುಡುಗರೆಲ್ಲರೂ ಸೇರಿ ಕೇಳುತ್ತಾರೆ, ಏನಿಲ್ಲ, ಅಲ್ಲಿ ಯಜ್ಞ ನಡೀತಾ ಇದೆ, ಬ್ರಾಹ್ಮಣರೆಲ್ಲ ಇದ್ದಾರೆ, ಹೋಗಿ ಕೇಳಿ. ಕೇಳಿದರೆ ಕೊಡುತ್ತಾರೆ. ಬಂದ್ರು, ಕೇಳಿದ್ರು, ಕೊಡ್ತೀವಿ ಅಂದಿಲ್ಲ, ಕೊಡಲ್ಲ ಅಂದ್ರು, ಹೋಗಿಬಿಟ್ರು. ಕೇಳುತ್ತಾರೆ, ಕೃಷ್ಣ ನಿನ್ ಮಾತೇನು ನಡೀಲಿಲ್ಲ, ಯಾರು ಕೊಡ್ಲಿಲ್ಲ, ಬಹಳ ಮಡಿವಂತರಿದ್ದಾರೆ ಅವರು, ನಮ್ಮನ್ನು ನೋಡಿದ ಕೂಡಲೇ ಏನಿಲ್ಲ ಅಂತ ಹೇಳಿ ಕಳಿಸಿದ್ರು. ಅಲ್ಲ ಕೃಷ್ಣ ಅಂದ, ಅವರ ಹತ್ರ ಹೋಗ್ಬೇಡಿ, ಹಿಂದೆ ಕೂತಿದ್ದಾರೆ ಅವ್ರು, ಹೋಗಿ, ಅವ್ರ ಹೆಣ್ಮಕ್ಕಳಿದ್ದಾರೆ, ಅವರ ಹತ್ರ ಬಂದು ಹೇಳುತ್ತಾ ಇದ್ದಾರೆ, ಕೃಷ್ಣ ಬಂದಿದ್ದಾನೆ, ಊಟ ಬೇಕಂತೆ ಅಂದರೆ ಎಲ್ಲರೂ ಹೊರಡತಾ ಇದ್ದಾರೆ. ಗಂಡಂದ್ರೆಲ್ಲ ಹೇಳ್ತಾ ಇದ್ದಾರೆ, ನೀವು ಹೋಗ್ಬಾರ್ದು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ, ಆದರೂ ಕೇಳಲಿಲ್ಲ, ಹೊರಟೇ ಬಿಟ್ಟಿದ್ದಾರೆ. ಕೃಷ್ಣನ ಹತ್ರ ಬರ್ತಾರೆ, ಕೃಷ್ಣ ಎಲ್ಲ ಆಕಳುಗಳ ಮಧ್ಯ ನಿಂತಿದ್ದಾನೆ, ದರ್ಶನ ಕೊಡತಾ ಇದ್ದಾನೆ, ದೂರದಿಂದ ನೋಡುತ್ತಾ ಇದ್ದಾರಂತೆ. ಆತನ ಮುಖ ಕಾಣ್ತಾ ಇದೆ, ಇನ್ನಾಚೂರು ಚೆನ್ನಾಗಿ ನೋಡಬೇಕು ಅಂತ ಎಲ್ಲರೂ ಹತ್ತಿರ ಬರುವಾಗ ಆತನ ಮುಖದ ಗುಂಗುರು ಕೂದಲು ಅರ್ಧ ಅಡ್ಡ ಬಿತ್ತಂತೆ. ಮುಖ ಹೀಗಿಟ್ಟುಕೊಂಡಿದ್ದ, ಎಡ ಭುಜದ ಮೇಲೆ ತನ್ನ ಎಡ ಕೆನ್ನೆಯನ್ನು ಇಟ್ಟುಕೊಂಡಿದ್ದ. ವಾಮ ಬಾಹುಕೃತ ವಾಮ ಕಪೋಲು ವಲ್ಗಿತ ಭ್ರುಹು ಅಧರಾರ್ಪಿತ ವೇಣು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೃಷ್ಣ ಇದ್ದ, ಅವನು ತಲೆ ಈಚೆ ಅಂದ ಕೂಡಲೇ ಮುಖದ ಕೂದಲೆಲ್ಲ ಮುಖದ ಮೇಲೆ ಬಿತ್ತು ಕೂದಲೆಲ್ಲ. ಅಯ್ಯೋ, ಈ ಕೂದಲು ಅಡ್ಡಿ ಬಂತಲ್ಲ ಅಂದುಕೊಂಡಾಗ ಮುಖದಿಂದ ಕೂದಲನ್ನು ಮೇಲೆ ಕಂದುಕೊಂಡು ತೋರಿದನಂತೆ. ಆ ಲೀಲೆಗಳನ್ನೆಲ್ಲ ಅಷ್ಟು ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಅವರಿಗೆ ದರ್ಶನ ಕೊಟ್ಟ, ಅವರಿಗೆ ಅನುಗ್ರಹ ಮಾಡಿದ, ಋಷಿಗಳೆಲ್ಲ ಅಂದುಕೊಳ್ಳುತ್ತಾ ಇದ್ದಾರೆ, ಈ ಹೆಣ್ಣು ಮಕ್ಕಳಿಗೆ ಮಂತ್ರಪೂರ್ವಕ ಸಂಸ್ಕಾರವಿಲ್ಲ, ಗುರುಕುಲ ಅಧ್ಯಯನ ಇಲ್ಲ, ಘಟ ಪಟ ಯಾವುದೂ ಇಲ್ಲ, ಅದೇನು ನಿಶ್ಚಯ ಜ್ಞಾನವಯ್ಯ, ಹೋಗಿದ್ದಾರೆ, ನಮ್ಮ ಎಲ್ಲಾ ಸಾಧನೆಗೆ ಧಿಕ್ಕಾರ ಅಂದುಕೊಂಡ್ಬಿಡ್ತಾ ಇದ್ದಾರೆ. ಆದರೂ ಕೂಡ ಕದಲಿಲ್ಲ, ಯಾಕೆ, ಕಂಸ ಭಯ, ಕಂಸನ ಭಯದಿಂದ ಏನು ಮಾಡುತ್ತಾನೋ ಸುಮ್ಮನೆ ಇದ್ರಂತೆ. ಮತ್ತೆ ಈ ಹೆಣ್ಮಕ್ಳು ಹೇಗೋದ್ರು ಅಂದ್ರೆ ಅವರು ದಿನಾಗ್ಲೂ ತಮ್ಮ ಗಂಡಂದ್ರು ಹೇಳಿದ ಪುರಾಣವನ್ನ ಕೇಳ್ತಾ ಇದ್ರು. ಆ ಕೇಳೋ ಕಾಲಕ್ಕೆ ಕೃಷ್ಣ ಈಗ ಬಂದಿದ್ದಾನೆ, ಭಗವಂತನೇ ಬಂದಿದ್ದಾನೆ ಕೃಷ್ಣನ ರೂಪದಲ್ಲಿ ಅಂತ ಅವರು ಹೇಳಿ ಹೇಳಿದ್ದೆಲ್ಲ ಕೇಳಿ ಕೇಳಿ ತಲೆಯಲ್ಲಿ ಎಷ್ಟು ಗಟ್ಟಿಯಾಗಿ ಕೂತಿತ್ತು ಅಂದ್ರೆ ಆತ ಮುಖ್ಯ ಅಂತ ಹೊರಟೇ ಬಿಟ್ರು. ಅಷ್ಟು ನಿಶ್ಚಯ ಜ್ಞಾನ ಬಂತವರಿಗೆ. ಆ ರೀತಿಯಲ್ಲಿ ಭಗವಂತ ಅವರಿಗೆ ಅನುಗ್ರಹ ಮಾಡಿದ. ಮತ್ತು ಇನ್ನೊಮ್ಮೆ ಹಸಿವೆ ಅಂದಾಗ ಎಲ್ಲರನ್ನ ಕರಕೊಂಡು ತಾಳವನಕ್ಕೆ ಹೊರಡ್ತಾ ಇದ್ದಾರೆ. ಅಲ್ಲಿ ಹೇಳಿದ್ರಲ್ಲ, ಇಲ್ಲ ಇಲ್ಲಿ ಧೇನುಕಾಸುರ ಕತ್ತೆ ರೂಪದಲ್ಲಿದ್ದಾನೆ, ಒಂದು ಸಲ ಶಬ್ದ ಮಾಡಿದರೆ ಸಾಕು ಇಂದ್ರದೇವರಿಗೆ ಭಯ ಆಗುತ್ತೆ, ಅಂಥ ಭೀಕರ ದೈತ್ಯ ಅಂತ ಹೇಳಿದರೆ ಅವನನ್ನ ಕೊಲ್ಲಲಿಕ್ಕೆ ನಾವು ಬಂದದ್ದು ಅಂತ ಕೃಷ್ಣ ರಾಮರು ಹೊರಟು ಅವನ ಸಂಹಾರ ಮಾಡಿ ತಾಳ ಫಲಗಳನ್ನು ಎಲ್ಲರಿಗೆ ಕೊಟ್ಟು ಬರುವಾಗ ನೀರು ಕುಡಿತಾ ಇದ್ದಾರೆ ಕಾಲಿಂದಿ ಮಡುವಿನದ್ದು. ಆ ನೀರು ಕುಡಿದು ವ್ಯಸವಹ ನಿಪೇತದು, ಎಲ್ಲರೂ ಕೂಡ ಪ್ರಾಣ ಕಳಕೊಂಡು ಬಿದ್ರಂತೆ. ಅವಾಗ ಭಗವಂತ ಈಕ್ಷಯ ಕರುಣಾಮೃತ ವರ್ಷಣ್ಯ, ಒಳ್ಳೆ ಕಣ್ಣಿನ ಅಮೃತ ಕುಡಿಗಂಡದ ನೋಟಿನಿಂದ ನೋಟದಿಂದ ಎಲ್ಲರನ್ನ ಬದುಕಿಸ್ತಾ ಇದ್ದಾನೆ. ಎಲ್ಲರಿಗೂ ತಾವು ಸಾಯುವ ಕಾಲಕ್ಕೆ ಬಾಯಿಂದ ನೊರೆ ಬರ್ತಾ ಇರೋದು ಎಲ್ಲ ಅನುಭವ ಇದೆ, ಈಗ ಎಚ್ಚೆತ್ತು ಕೂತದ್ದು ಅನುಭವ ಇದೆ. ಕೇಳ್ತಾ ಇದ್ದಾರೆ, ಹರೇ ನೀನೇ ಕಾರಣ ನಾವು ಬದುಕಲಿಕ್ಕೆ. ಕೃಷ್ಣ ನೋಡಿದ ಅಷ್ಟು ಬೇಗ ತನ್ನ ಜ್ಞಾನ ಬರಬಾರದು, ಅದಕ್ಕೆ ಭುಜದ ಮೇಲೆ ಕೈ ಹಾಕಿದ. ನಾನು ನಿಮ್ಮಲ್ಲಿ ಒಬ್ಬ ಅಂದ. ಹೌದೌದು ಅಂತ ಎಲ್ಲರೂ ಹೊರಡುತ್ತಾ ಇದ್ದಾರೆ. ಸರಿ, ಇಷ್ಟೆಲ್ಲ ಮಾಡಿದ ಸ್ವಾಮಿ ನೋಡಿದ ಈ ಮಡುವಿನಲ್ಲಿರುವಂತಹ ಕಾಳಿಯನನ್ನ ಕಳಿಸಿಕೊಡೋಣ ಅಂತ ಚೆಂಡಿನ ನೆಪದಿಂದ ಮಡುವೆಗೆ ಹಾರತಾ ಇದ್ದಾನೆ. ಹಾರಿ ಒಳಗೆ ಹೋದ ಕೂಡಲೇ ಕಾಳಿಯ ಕೃಷ್ಣನನ್ನ ಕಟ್ಟಿ ಹಾಕ್ತಾ ಇದ್ದಾನೆ. ಆಗತ್ತ, ಕೃಷ್ಣನೇ ಬಂಧಿತನಾದಂತೆ ಬಿದ್ದ. ಅಲ್ಲಿ ಹೇಳ್ತಾರೆ, ನೀರು ಅಷ್ಟು ಸ್ಪಷ್ಟವಾಗಿತ್ತು, ಒಳಗೆ ಕಾಳಿಯನ ಆ ಶರೀರ ಮಧ್ಯೆ ಕೃಷ್ಣ ಸಿಕ್ಕಿ ಹಾಕೊಂಡಿರೋದು ಕಾಣ್ತಾ ಇದೆ. ಎಲ್ಲರನ್ನ ಕೂಗಿ ಕರೀತಾರೆ, ನಂದಗೋಪ ಯಶೋಧಾದೇವಿ ಎಲ್ಲರೂ ಬರುತ್ತಾರೆ, ಅಳ್ಳಿಕ್ ಶುರು ಮಾಡ್ತಾರೆ. ಕೃಷ್ಣ ಹೋದ ಅಂತಾನೆ ಅಳತಾ ಇದ್ದಾರೆ. ಎಲ್ಲಾ ಆಯ್ತು. ಸ್ವಲ್ಪ ಹೊತ್ತಾದ ಮೇಲೆ ಬಲರಾಮ ದೇವರು ಹೇಳಿದ್ರಂತೆ, ಕೃಷ್ಣ ಸಾಕಯ್ಯ ನಿನ್ನ ಆಟ ಹೇಳು ಅಂದ್ರೆ ಮೈ ಮುರಿದು ಕೂಡಲೇ, ಒಂದು ಸಲ ಝಾಡಿಸಿದ ಕೂಡಲೇ ಆ ಹಾವಿನ ಶರೀರ ಎಲ್ಲ ಪುಡಿ ಪುಡಿಯಾದಂತೆ. ಆದರೆ ಕೃಷ್ಣ ಮೇಲಕ್ಕೆ ಹಾರಿದ, ಹಣಕ್ಕೆ ಹಾರಿದ. ಅನೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗದಾಮಧೀಶಂ ಅದರ್ಶಯತ್ತಾಲಗತೀತಪರ್ಧಿ ಅನರ್ಥ ಗೋಪಾಲಕ ಬಾಲಮೋದಿಹಿ. ಭಗವಂತ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ. ಆ ನರ್ತನಕ್ಕೆ ತಕ್ಕಂತೆ ಬ್ರಹ್ಮದೇವರು ವಿಶೇಷವಾಗಿ ಅನೀನದ ಪದ್ಮಭವೋ ಮೃದಂಗ, ಬ್ರಹ್ಮದೇವರು ಮೃದಂಗ ಬಾರಿಸಿದರಂತೆ, ರುದ್ರದೇವರು ತಾಳ ಹಾಕಿದರಂತೆ, ಪ್ರಾಣವಾಯುದೇವರು ಒಳ್ಳೆ ಪದಗಳು ಹೇಳಿದರಂತೆ. ಅದಕ್ಕೆ ಚೆನ್ನಾಗಿ ಹೇಳ್ತಾರಲ್ಲ, ಡೊಳ್ಳಿನ ಮೇಲ್ಕೈ ಭರಮಪ್ಪ ಹಾಕ್ಯಾನು ತಾಳವ ಶಿವನಪ್ಪ ತಕ್ಯಾನ್ಯ, ಒಳ್ಳೊಳ್ಳೆ ಪದಗಳ ಬಹಳ ಚೆನ್ನಾಗಿ ಹೇಳ್ತಾರದು. ಬರೇ ಪದಗಳ ಹಾಡ್ಯಾನು, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು ಚಲುವ ಕನಕಪ್ಪ ಗುಣಧಾನ್ಯ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ಭಗವಂತ ಅದ್ಭುತವಾಗಿ ನರ್ತನ ಮಾಡಿದ್ದಷ್ಟೇ ಅಲ್ಲ, ಆ ಕಾಳಿಯನ ಶಿರಸ್ಸಿನಲ್ಲಿ ಏನು ತುಂಬಿಕೊಂಡಿತ್ತು ವಿಷ ಅಹಂಕಾರ ಎರಡನ್ನೂ ತೆಗೆದ, ಅನುಗ್ರಹ ಮಾಡಿದ, ರಮಣಕ ದ್ವೀಪಕ್ಕೆ ಕಳಿಸಿಕೊಟ್ಟ. ಇಷ್ಟೆಲ್ಲ ಆದ ಮೇಲೆ ಹರಿವಂಶದಲ್ಲಿ ಹೇಳುತ್ತಾರೆ, ಎಲ್ಲರ ಎದುರಿಗೇನೆ ಕೃಷ್ಣ ಎಲ್ಲರೂ ನೋಡತಾ ಇರುವಾಗ ಅಷ್ಟು ದೊಡ್ಡ ಸರ್ಪ ಅದೃಶ್ಯ ಆಗಿ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ನಂತರ ಹಾವೇನೋ ಹೋಯಿತು, ಹಾವಿನ ವಿಷ ನೀರಿನಲ್ಲಿ ಕೂತಿದೆ. ಇನ್ನ ಅದು ಯಾರು ತೆಗಿಬೇಕು, ಪ್ಯೂರಿಫಿಕೇಶನ್ ಯಾರು ಮಾಡಬೇಕು? ಕೃಷ್ಣ ನೋಟ ಬೀರಿದ ಕೂಡಲೇ ಆ ನೀರೆಲ್ಲ ಶುದ್ಧ ಆಗಿಬಿಡ್ತಾ ಇದೆ. ಆ ರೀತಿ ಭಗವಂತ ಅನುಗ್ರಹ ಮಾಡಿದ. ಅದಕ್ಕೆ ಹೇಳುತ್ತಾರೆ, ನಮ್ಮಲ್ಲೂ ಅಹಂಕಾರ ಅದೇ ದೊಡ್ಡ ವಿಷ, ಆ ವಿಷದಿಂದ ಮನಸ್ಸಿನ ಆಲೋಚನೆಗಳೇ ನೀರು, ಆ ವಿಷ ಬೆರೆತ ನೀರು ನಿತ್ಯ ನಾವು ಪಾನ ಮಾಡಿ ಮಾಡಿ ಸತ್ತಿದ್ದೇವೆ. ಸತ್ತಿರೋದು ಅಂದ್ರೆ ಏನು ಅಂತ ಮತ್ತು ಕೇಳುತ್ತಾರೆ. ಅದಕ್ಕೆ ಸನತ್ಸುಜಾತರು ಹೇಳುತ್ತಾರೆ ಧೃತರಾಷ್ಟ್ರನಿಗೆ, ಸಾವು ಅಂದರೆ ಶರೀರ ಬಿಡೋದು ಮಾತ್ರ ಸಾವಲ್ಲ, ದೇವರನ್ನ ಮರೆತಿರೋದೇ ಸಾವು. ಆ ಮರವು ಬರ್ತಾ ಇದೆ ಅಹಂಕಾರ ವಿಷದಿಂದ ನಮಗೆ ಬರುವ ಸಾವು ಯಾವುದು ಅಂದ್ರೆ ದೇವರ ಮರು. ಆ ಅದನ್ನ ಪರಿಹಾರ ಮಾಡುವುದು ದೇವರ ಕುಡಿಗಣ್ಣಿನ ನೋಟ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಳ್ತಾರೆ ಅದರಾದ್ರೆ ಬಹಳ ಸುಂದರವಾಗಿ ಚಿಂತನೆ ಮಾಡಿಸಿಕೊಡ್ತಾರೆ. ಹಸ್ತದ್ವಂದ ಬದ್ರೀನಾರಾಯಣನ ನೋಡಿ ವರ್ಣನೆ ಮಾಡುತ್ತಾರೆ. ಹಸ್ತದ್ವಂದ್ವ ಚಕ್ರ ಶಂಖ ರುಚಿರಂ ವೃತ್ತೋರು ಮಧ್ಯಸ್ಫುರತ್ ರಕ್ತೋತ್ಥಾನ ಕರಾರವಿಂದ ಯುಗರಂ ಪದ್ಮಾಸನಸ್ಥಂ ಪ್ರಭುಂ ವಿಶ್ವನಾರದ ಮುಖ್ಯ ಯೋಗಿ ನಿಖರೈ ಸಂಸೇವ್ಯಮಾನಂ ಸುಧಾ ವೀಕ್ಷಾಕ್ಷಾಳಿತ ಭಕ್ತ ಕಿಲ್ವಿಷ ವಿಷಂ ನಾರಾಯಣಂ ಚಿಂತೆಯೇ. ಎಲ್ಲರಿಂದ ಪೂಜಿತನಾಗಿ ಯೋಗಾಸನಸ್ಥನಾದ ನಾರಾಯಣ ಹೇಗಿದ್ದಾನೆ ಅಂದ್ರೆ ತನ್ನ ಕಣ್ಣಿನ ನೋಟದಿಂದ ವೀಕ್ಷಾಕ್ಷಾಳಿತ ಭಕ್ತ ಕಿಲ್ಬಿಷ ವಿಷಂ ಭಕ್ತರ ಅಹಂಕಾರ ಮಮಕಾರಗಳೆಂಬ ಆ ಕಿಲ್ಬಿಷ ದೋಷಗಳೆಂಬ ವಿಷವನ್ನ ನಾಶ ಮಾಡುವ ದೇವರ ಕಣ್ಣಿನ ನೋಟವನ್ನು ನಾನು ಚಿಂತನೆ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೃಷ್ಣ ಪೂರ್ಣಾನುಗ್ರಹ ಮಾಡಿದ. ಇಷ್ಟೆಲ್ಲ ಮಾಡಿದ ಮೇಲೆ ಕೃಷ್ಣನ ಮೇಲೆ ನಂಬಿಕೆ ಎಲ್ಲರಿಗೆ ಬರ್ತಾ ಇದೆ. ಕೃಷ್ಣ ಅಂದ, ಈ ಸಲ ಇಂದ್ರದೇವರ ಯಾಗ ಬೇಡ, ನಮಗೆ ಹುಲ್ಲು ಮೇವು ಕೊಡೋದು ಪರ್ವತ, ಪರ್ವತಕ್ಕೆ ಪೂಜೆ ಮಾಡೋಣ. ಹಾಗೆ ಮಾಡಿದ್ರು. ಏನು ರಾಶಿ ರಾಶಿ ಅನ್ನ ಭಕ್ಷ್ಯ ಹಾಲು ಮೊಸರು ಎಲ್ಲ ಸುರಿ ಏನು ಕಾಲುವೆ ಅಂತ ಸುರಿಯುತ್ತಾ ಇದೆ. ಎಲ್ಲರೂ ತಂದು ತಂದು ಹಾಕ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಸಂಶಯ, ಪ್ರತಿ ಸಲ ಯಾಗ ಮಾಡಿದಾಗ ಇಂದ್ರದೇವರು ಬರ್ತಾ ಇದ್ರು, ಈ ಸಲ ಬೆಟ್ಟಕ್ಕೆ ಮಾಡ್ತಾ ಇದ್ವಿ, ಈ ಅರ್ಬಂತ ಬಂತಾರೋ ನೋಡಬೇಕು. ನೋಡಿದ ಕೃಷ್ಣ ಹೇಳುತ್ತಾರೆ ಹರಿವಂಶದಲ್ಲಿ, ಆ ಬೆಟ್ಟದ ಆಕಾರದಲ್ಲಿ ತಾನೇ ನಿಂತ, ಬೆಟ್ಟದ ಮೇಲೆ ಮುಖ ಕಾಣಿಸ್ತಾ ಇದೆ, ದೊಡ್ಡ ಮುಖ ಕಾಣಿಸ್ತಾ ಇದೆ. ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ, ಇದೇನು ಬೆಟ್ಟಕ್ಕೆ ಮುಖ ಕಾಣಿಸ್ತಾ ಇದೆಯಲ್ಲ. ಅಲ್ಲಿ ನಿಂತು ಮಾತಾಡ್ತಾ ಇದ್ದಾನೆ, ನೀವು ಚೆನ್ನಾಗಿ ನನಗೆ ಆಹುತಿ ಕೊಡ್ತಾ ಇದ್ದೀರಾ, ನಾನು ಸ್ವೀಕಾರ ಮಾಡ್ತೇನೆ, ನಿಮಗೆಲ್ಲ ಚೆನ್ನಾಗಿ ಮೇವು ಕೊಡ್ತೇನೆ ಅಂತ ಅವರಿಟ್ಟ ಭಕ್ಷ್ಯ ಎಲ್ಲ ಬಾಯಲ್ಲಿ ಹೋಗ್ಬಿಡ್ತಾ ಇದೆ. ಎಲ್ಲರಿಗೂ ಆಶ್ಚರ್ಯ, ನಮಸ್ಕಾರ ಮಾಡುತ್ತಾ ಇದ್ದಾರೆ. ಅವರ ಜೊತೆಗೆ ಇನ್ನೊಂದು ರೂಪದಿಂದ ತಾನು ನಮಸ್ಕಾರ ಮಾಡುತ್ತಾ ಇದ್ದಾರೆ. ನಮಸ್ಕಾರ ಮಾಡುವಾಗ ಹೇಳ್ತಾ ಇದ್ದಾರೆ, ನೋಡು ಕೃಷ್ಣ ನೀನು ಹೇಳಿದ ಸರಿಯಾಗಿ ಹೋಗ್ತಾ ಇದ್ದೆ ನೋಡು, ಹೌದು ಹೌದಪ್ಪ ಹೇಳಿದನಲ್ಲ ಅಂತ ಹೇಳಿ ತಾನು ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾನೆ. ಇಂಥದ್ದನ್ನು ನೋಡಿದರು ಮುಹ್ಯಂತಿಯಂ ಸೂರಯ, ಸದಾ ಜ್ಞಾನಿಗಳಾಗಿರತಕ್ಕಂಥ ಇಂದ್ರದೇವರು ಅದನ್ನು ನೋಡಿ ಕೃಷ್ಣನನ್ನ ಗೊಲ್ಲ ಅಂತ ತಿಳಿದ್ರು. ಅವರು ದೇವ ತಿಳುವಳಿಕೆ ಕೊಟ್ರೆ ದೇವ ಅಂತ ಬರುತ್ತೆ, ಇಲ್ಲ ಗೊಲ್ಲ. ಈ ರೀತಿಯೇ ಬಂತು. ಏಳು ದಿವಸಗಳ ಕಾಲ ಪ್ರಳಯ ಕಾಲದ ಮೇಘದ ಸಂವರ್ತಕ ಮೇಘಗಳಿಂದ ಅದ್ಭುತವಾಗಿ ಮಳೆಯನ್ನು ಸುರಿತಾ ಇದ್ದರೆ ಕೃಷ್ಣ ಗೋವರ್ಧನ ಪರ್ವತವನ್ನ ಎತ್ತತಾ ಇದ್ದಾನೆ. ಏನು ಗೋವರ್ಧನ ಪರ್ವತ ಅನ್ನು ಬಂಡೆಗಲ್ಲ, ಹೇಳ್ತಾರೆ 50 ಯೋಜನ ವಿಸ್ತಾರ. ಇವಾಗ ಬಹಳ ಒಳಕ್ಕೆ ಹೋಗ್ಬಿಟ್ಟಿದೆ ಅದು, ಸುತ್ತು ಡಯಾಮೀಟರೇ 50 ಯೋಜನ. ಆ 50 ಯೋಜನ ವಿಸ್ತಾರದಿಂದ ಇರುವಂತಹ ಪರ್ವತವನ್ನು ಎತ್ತಬೇಕಾದ್ರೆ ಈ ವ್ಯಕ್ತಿ ಎಷ್ಟು ಉದ್ದಕ್ಕಿರಬೇಕು? ಕೃಷ್ಣ ಆ ಪರ್ವತಕ್ಕೆ 4 ಪಟ್ಟು ಬೆಳೆದ, ಬೆಳೆದು ಆ ಪರ್ವತವನ್ನು ಚಿಕ್ಕ ಕಲ್ಲಿನಂತೆ ಎತ್ತಿದ, ತನ್ನ ಬೆರಳಿನ ಮೇಲೆ ಕಿರು ಬೆರಳಿನ ಮೇಲೆ ಹಿಡಿದ. ಎಲ್ಲರಲ್ಲಿಗೆ ಬಂದು 10 ಲಕ್ಷ ಆಕಳು ಗೋಪರು ಎಲ್ಲ ಸೇರಿದ್ದಾರೆ. ಯಾರ ಮನಸ್ಸಲ್ಲೂ ಸಂಶಯ ಇಲ್ಲ, ಇವನ ಕೈಯಿಂದ ಬೆಟ್ಟ ಜಾರಿದರೆ ನಮ್ಮ ಗತಿಯೇನು ಅಂತ ಸಂಶಯವೇ ಬರಲಿಲ್ಲಂತವರಿಗೆ. ಯಾಕೆ ಇವ ಅಂಥವನೇ ಅಂತಾರೆ, ಎಲ್ಲರಿಗೂ ನಂಬಿಕೆ ಬಂದಿದೆ. ಅದನ್ನೇ ಹೇಳುತ್ತಾರೆ ಗೋವರ್ಧನಧಾರಿ ಪರ್ವ ಕೃಷ್ಣನ ಚಿಂತನೆ ಎಂಥದ್ದು ಅಂದರೆ, ಅವ ಬೆಟ್ಟ ಹಿಡಿದದ್ದು ಮಾತ್ರ ಅಲ್ಲ, ಬೆಟ್ಟ ಹಿಡಿದು ಎಲ್ಲರನ್ನ ರಕ್ಷಣೆ ಮಾಡಿದ್ದು ಮಾತ್ರ ಅಲ್ಲ, ರಕ್ಷಣೆ ಅಂದ್ರೆ ಮಾನಸಿಕವಾದ ಜಾಗೃತಿ. ಅಂದರೆ ಆ ಬೆಟ್ಟದ ಕೆಳಗೆ ರಕ್ಷಣೆ ಪಡೆದಂತಹ ಎಲ್ಲರ ಹೃದಯದಲ್ಲೂ ತನ್ನ ಮೇಲೆ ನಂಬಿಕೆಯನ್ನ ಕೊಟ್ಟು ರಕ್ಷಣೆ ಮಾಡಿದ್ದ. ಬೆಟ್ಟ ಎತ್ತಿ ರಕ್ಷಣೆ ಮಾಡಿದ್ದೊಂದು, ತನ್ನ ಮೇಲೆ ನಂಬಿಕೆ ಕೊಟ್ಟು ರಕ್ಷಣೆ ಮಾಡಿದ್ದು ಆ ಕೃಷ್ಣ. ಅದಕ್ಕೆ ಗೋವರ್ಧನಧಾರಿ ಕೃಷ್ಣನನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಸ್ವಾಮಿ ಅವರ ಸಂಸಾರದ ಪರ್ವತವನ್ನು ಎತ್ತಿರೋದು ಮಾತ್ರ ಅಲ್ಲ, ನಾನಿದ್ದೇನೆ ಎಂಬ ನಂಬಿಕೆಯನ್ನು ಕೊಟ್ಟು ರಕ್ಷಣೆ ಮಾಡುತ್ತಾನಂತೆ. ಆ ರೀತಿ ರಕ್ಷಣೆ ಮಾಡಿದ. ನಂತರ ಇಂದ್ರದೇವರು ಬರ್ತಾ ಇದ್ದಾರೆ, ಶರಣಾಗತರಾಗ್ತಾ ಇದ್ದಾರೆ. ಭಗವಂತ ಅನುಗ್ರಹ ಮಾಡಿದ, ಅವರಿಗೆ ವರ ಕೊಡುತ್ತಾ ಇದ್ದಾನೆ. ಈ ವರ ಕೇಳಿ ಏನು ಬೇಕು? ಇಂದ್ರದೇವರು ಕೇಳುತ್ತಾರೆ, ಸ್ವಾಮಿ ಮುಂದೆ ನನ್ನ ಮಗ ಬರ್ತಾನೆ, ಅವನ ಸಲಹೋ ಅರ್ಜುನ ಬರ್ತಾನೆ ಅಂದರೆ ಕೃಷ್ಣ ಹೇಳುತ್ತಾನೆ, ನಿನ್ನ ಮಗನಿಗೆ ದಾಸನಂತೆ ಇರ್ತೇನೆ ಸಾಕ ಅಂತ ಹೇಳಿದ. ಆ ರೀತಿ ಅರ್ಜುನನ ಸೇವಾ ಮಾಡಿದಂತೆ ಮಾಡಿದ ಕೃಷ್ಣ. ಈ ರೀತಿಯಲ್ಲಿ ಗೋವರ್ಧನಧಾರಿಯಾಗಿ ಮೆರೆದಂತಹ ಕೃಷ್ಣ, ಸರಿ ಇಷ್ಟೆಲ್ಲಾ ಲೀಲೆಗಳು ತೋರಿ ಇನ್ನು ಕೊನೆಗೆ ಕೇಶಿ ನಾಮಕ ದೈತ್ಯ ಎಲ್ಲರನ್ನ ಸಂಹಾರ ಮಾಡುತ್ತಾ ಇದ್ದಾನೆ. ಇಲ್ಲಿ ತನ್ನ ಎಲ್ಲರೂ ಮುಗಿದು ಹೋಗಿದ್ದಾರೆ ಅಂತಹ ಕಾಲಕ್ಕೆ ಕಂಸ ನೋಡಿದ, ಧನುರ್ಯಾಗವನ್ನ ಹೊಡುತ್ತಾ ಇದ್ದಾನೆ, ಅಕ್ರೂರನ್ನು ಕಳಿಸಿಕೊಡುತ್ತಾ ಇದ್ದಾನೆ. ಅದಕ್ಕೆ ಹೇಳುತ್ತಾರೆ ದೇವ ನಮ್ಮ ಹತ್ತಿರ ಬರಬೇಕಾದರೆ ಕ್ರೂರರಲ್ಲದವರು ಹೋಗಿ ಕೇಳಬೇಕಂತೆ. ಕ್ರೂರರು ಅಂದ್ರೆ ಹಿಂಸಾ ಮೊದಲಾದ ನಾನಾ ದೋಷಗಳು ಇಲ್ಲದೇ ಇರುವಂತಹ ಸಜ್ಜನರು ನಮಗಾಗಿ ಗುರುಗಳು ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ದೇವ ನಮ್ಮ ಹತ್ರ ಬರ್ತಾನೆ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕ. ಆ ರೀತಿಯಲ್ಲಿ ಕೃಷ್ಣ ಅಕ್ರೂರನ ಕಡೆಗೆ ಹೊರಟ. ಹೊರಡುವಾಗ ಎಲ್ಲಾ ಗೋಪಿಕಾ ಸ್ತ್ರೀಯರು ರಥಕ್ಕೆ ಅಡ್ಡಿ ಮಲಗ್ತಾ ಇದ್ದಾರಂತೆ. ಹೋಗಬೇಡ ಹರಿಯೇ. ಕೃಷ್ಣ ಅಂದ, ಈ ಹೊರಗಿನ ರೂಪ ಎಂದಾದರೂ ಹೋಗಲೇಬೇಕಾಗಿದ್ದೆ, ನಿಮ್ಮೊಳಗಿರುವ ನನ್ನ ರೂಪ ನಿಮ್ಮನ್ನ ಬಿಟ್ಟೇ ಹೋಗಲ್ಲ, ಆ ರೂಪದ ಪರಿಚಯ ಮಾಡಿಕೊಳ್ಳಿ ಅಂತ ಭಗವಂತ ಬಿಂಬ ರೂಪದ ಉಪದೇಶವನ್ನ ಕೊಟ್ಟು ತಾನು ಹೊರಡತಾ ಇದ್ದಾನೆ ಅಂತ ಕೃಷ್ಣ. ಮಧ್ಯೆ ಹಾದಿಯಲ್ಲಿ ಅಕ್ರೂರ ಅವಗಾಹನ ಸ್ನಾನ ಮಾಡಲಿಕ್ಕೆ ಸಂಧ್ಯಾ ವಂದನೆಗೆ ಹೊರಟಾಗ ಅಲ್ಲಿ ಹೇಳುತ್ತಾರೆ ವಾದಿರಾಜರು, ಅಪರೋಕ್ಷ ಜ್ಞಾನಿಯಾದರೂ ಕೂಡ ವೇದೋಕ್ತ ಕರ್ಮಾನುಷ್ಠಾನವನ್ನ ಬಿಟ್ಟರೆ ಭಗವಂತ ಅನುಗ್ರಹ ಮಾಡಲ್ಲ ಎಂಬುದನ್ನು ತೋರಿಕೊಡುತ್ತಾರೆ. ಪಕ್ಕದಲ್ಲೇ ಕೃಷ್ಣ ಇದ್ದ, ಸಂಧ್ಯಾ ವಂದನೆಯ ಫಲವೇ ಕೃಷ್ಣ. ಆ ಕೃಷ್ಣ ಇದ್ದಾಗ ಮತ್ತೆ ಸಂಧ್ಯಾ ವಂದನೆ ಎಂದು ಬೆಳ್ಳಿಲ್ಲ, ಕೃಷ್ಣನ ಪ್ರೀತ್ಯರ್ಥ ಸಂಧ್ಯಾ ವಂದನೆ ಮಾಡಲಿಕ್ಕಾಗಿ ಹೊರಟದ್ದು. ಅದಕ್ಕೆ ಕೃಷ್ಣ ಅಘವರ್ಷಣ ಸ್ನಾನ ಮಾಡುವಾಗ, ನೀರಲ್ಲಿ ಮುಳುಗಿ ಸ್ನಾನ ಮಾಡುವಾಗ ಅಲ್ಲಿ ಒಳಗೆ ದರ್ಶನ ಕೊಡತಾ ಇದ್ದಾನೆ. ಆಶ್ಚರ್ಯ, ಒಳಗೂ ಕೃಷ್ಣ ಕಾಣುತ್ತಾನೆ, ಮಾತಾಡುತ್ತಾನೆ, ಶಬ್ದ ಕೇಳತಾ ಇದೆ. ತಲೆಯೆತ್ತಿದರೆ ಮೇಲೆ ಕೃಷ್ಣ, ಕೃಷ್ಣ ರಾಮನು ಕೂತಿದ್ದಾರೆ, ಕರೀತಾ ಇದ್ದಾರೆ, ಅಕ್ರೂರ ಬೇಗ ಬಾ, ಈ ಕುದುರೆ ಹಿಡಿಲಿಕ್ಕಾಗ್ತಾ ಇಲ್ಲ, ನೀನೇ ಬರಬೇಕು ಅಂತ ಹೇಳುತ್ತಾರೆ. ಮತ್ತು ಮುಳುಗ್ತಾನೆ ಒಳಗೆ ಕೃಷ್ಣ, ಏನ್ ಅಕ್ರೂರ ಅಂತ ಕೇಳುತ್ತಾನೆ. ಬರೇ ಭ್ರಾಂತಿಯಲ್ಲ, ಪ್ರತ್ಯಕ್ಷ ಕಾಣತಾ ಇದ್ದಾನೆ. ಆಶ್ಚರ್ಯ ಆಗ್ತಾ ಇದೆ. ನಂತರ ಮೇಲಕ್ಕೆ ಬರ್ತಾ ಇದ್ದಾನೆ, ಕೃಷ್ಣ ಕೇಳಿದ, ಅಕ್ರೂರ ಏನೋ ಮುಖದಲ್ಲಿ ಆಶ್ಚರ್ಯ ಕಂಡಂತಿದೆ. ಅಯ್ಯ, ಆಶ್ಚರ್ಯ ಮೂರ್ತಿ, ನೀನು ಪಕ್ಕದಲ್ಲಿರುವಾಗ ಆಶ್ಚರ್ಯಕ್ಕೆ ಬರ ಏನು ಮಹಾರಾಯ, ನಮಸ್ಕಾರ ಮಾಡಿದರು, ಹೊರಡತಾ ಇದ್ದಾರೆ. ತದನಂತರ ಮಥುರಾಪುರ ಪಟ್ಟಣ ಬಂದರ ಕೂಡಲೇ ಕೃಷ್ಣ ಹೇಳ್ತಾ ಇದ್ದಾನೆ, ಅಕ್ರೂರ ನೀನು ಹೊರಡು, ನಾವು ಬೇರೆ ಹಾದಿಯಲ್ಲೇ ಬರ್ತೇವೆ. ಬರ್ತಾ ಇದ್ದಾನೆ. ಬರುವ ಕಾಲಕ್ಕೆ ಕಂಸನ ಅಗಸರವ ಬರ್ತಾ ಇದ್ದಾನೆ. ಅವನನ್ನು ನೋಡಿದ ಕೂಡಲೇ ಕೃಷ್ಣ ಕೇಳಿದ, ಬಟ್ಟೆಗಳು ತಗೊಂಡು ಹೋಗ್ತಾ ಇದ್ದ, ನನ್ನ ಕೊಡ್ತೀಯಾ ಅಂತ ಕೇಳಿದ. ಅಲ್ಲ, ಕಂಸನ ಉಟ್ಟ ಬಟ್ಟೆ ಕೃಷ್ಣನಿಗೆ ಯಾಕೆ ಇಲ್ಲ, ಹೊಸ ಬಟ್ಟೆ ತಗೊಂಡು ಹೋಗ್ತಾ ಇದ್ದ, ಅದ್ಯಾಕೆ ಕೃಷ್ಣನಿಗೆ, ಅದು ನಂದು, ಕಂಸನದ್ದಲ್ಲ, ನಾಳೆ ಸಾಯ್ತಾನವ, ಅವನಿಗೆ ಯಾಕೆ ವಸ್ತ್ರ ವೇಸ್ಟ್ ಆಗುತ್ತೆ, ಅದಕ್ಕೆ ನಾನು ಕೊಟ್ಟು ಬಿಡು ಅಂತ. ನಂದು ನನ್ನ ಕೊಟ್ಟು ಬಿಡು ಅಂತ ಕೊಳ್ಳಿಲ್ಲ, ಕೊಂದು ತಗೊಂಡು ಉಟ್ಟು ಉಳಿದದ್ದು ಚಲ್ಲಿ ತೊಳೆದು ಹೋಗ್ತಾ ಇದ್ದಾನೆ ಕೃಷ್ಣ. ಅಂಥ ಕೃಷ್ಣನಿಗೆ ವಸ್ತ್ರ ಉಟ್ಟವನಿಗೆ ಗಂಧ ಬೇಕು ತಾನೆ, ಕುಬ್ಜ ಬರ್ತಾ ಇದ್ದಾಳೆ. ಶರೀರ ಡೊಂಕು, ಮನಸ್ಸು ಚೆನ್ನಾಗಿತ್ತು. ಕೇಳಿದ, ನನಗೆ ಕೊಡ್ತೀಯ ಗಂಧ ಅಂದರೆ, ಗಂಧಕ್ಕಿಂತ ಸುಗಂಧ ಭರಿತವಾದ ಮಾತು ಹೇಳ್ತಾ ಇದ್ದಾಳೆ, ನಿನಗಲ್ಲದೆ ಯಾರಿಗೆ ಕೊಡಬೇಕು ಹರಿಯೇ. ಮೆಚ್ಚಿದ, ಡೊಂಕು ತಿದ್ದಿದ, ಉದ್ಧಾರ ಮಾಡಿದ. ಹಾಗೆ ಹೂವಿನವ ಮಾಲಾಕಾರ ಸುಧಾಮನ ಹತ್ರ ಹೋಗ್ತಾ ಇದ್ದಾನೆ. ಸುಧಾಮ ಒಳ್ಳೆ ಪರಿಮಳದ ಮಾಲೆ ತೋಮಾಲೆಯನ್ನ ಕೃಷ್ಣನ ಕೊರಳಲ್ಲಿ ಹಾಕಿದ. ಕೃಷ್ಣ ಮೆಚ್ಚಿ ಕೇಳಿದ, ಏನು ಬೇಕು ನಿನಗೆ? ಸಾಯುಜ್ಯ ಮೋಕ್ಷವನ್ನು ಅನುಗ್ರಹ ಮಾಡಿದ. ಕೇಳಿದ್ದೇನಾತ, ಭಕ್ತಿಂ ದೇಹಿ ಅಚಲಾಂ ಕೃಷ್ಣ, ಅಚಂಚಲವಾದ ಭಕ್ತಿಯನ್ನು ಕೊಡು ಅಂತ ಕೇಳಿದ್ದಕ್ಕೆ ಅನುಗ್ರಹ ಮಾಡಿ ಮುಂದಕ್ಕೆ ಹೊರಡುತ್ತಾ ಇದ್ದಾನೆ. ಧನುರ್ಯಾಗದ ಸ್ಥಳಕ್ಕೆ ಹೊರಟ, ಧನುರ್ಯಾಗ ಮಾಡುವ ಸ್ಥಳಕ್ಕೆ ಬಂದು ಆ ಧನುಸ್ಸನ್ನ ಹಿಡಿಯುತ್ತಾನೆ. ದೇವ ಬಗ್ಗಿಸಿದ ಕೂಡಲೇ ಬಿಲ್ಲು ಹೇಗೆ ಆನೆಯ ಕೈಗೆ ಸೊಂಡಿಲಿಗೆ ಸಿಕ್ಕಂತ ಕಬ್ಬಿನ ಕೋಲಿನಂತೆ ಮುರಿದೋಯ್ತದು. ಶಬ್ದ ಕೇಳಿದ್ದು ಕಂಸನಿಗೆ, ಓಹ್ ಕೃಷ್ಣ ಬಂದ ಅಂತ ಗೊತ್ತಾಯಿತು. ಯಾಕೆ ಅಂತ ಶಬ್ದ ಕೃಷ್ಣ ಬಂದ್ರೆ ಹೊರತು ಬರಲ್ಲ, ಅದ ಕೃಷ್ಣ ಬಂದ ಅಂತ ಗೊತ್ತಾಯಿತು. ನಂತರ ರಾತ್ರಿಯೆಲ್ಲ ದುಃಖದಿಂದ ಕಳೆಯುತ್ತಾ ಇದ್ದಾನೆ. ಬೆಳಿಗ್ಗೆ ಕೋಲಯ ಪೀಡ, ದೊಡ್ಡ ಆನೆ, ಅದೂ ಒಂದು ಅಸುರ, ಆನೆಯ ಮಾವಟಿಗೆ ಅವನೊಬ್ಬ ಅಸುರ, ಇಬ್ಬರನ್ನೂ ಸಂಹಾರ ಮಾಡಿ ಚಾನೂರ ಮುಷ್ಟಿಕರನ್ನ ಕುಟ್ಟಿ ಕಂಸನ ಸಂಹಾರ ಮಾಡುತ್ತಾ ಇದ್ದಾನೆ ಕೃಷ್ಣ. ನಂತರ ತಂದೆ ತಾಯಿಗಳನ್ನು ಬಿಡುಗಡೆ ಮಾಡಿ ವಿಶೇಷವಾಗಿ ಉಗ್ರಸೇನನಿಗೆ ಪಟ್ಟ ಕಡತಾ ಇದ್ದಾರೆ. ಅಂಥ ಕೃಷ್ಣನಿಗೆ ಜಗತ್ತಿನ ಜ್ಞಾನದ ಮೂರ್ತಿಗೆ ಉಪನಯನ ಮಾಡುತ್ತಾ ಇದ್ದಾರೆ. ಸಂದೀಪಿನಿ ಆಚಾರ್ಯರ ಹತ್ರ ಕಳಿಸ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ. Thank you.